ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ನಮಗೆ ಕೊಟ್ಟಂಥ ಆಶೀರ್ವಾದಕ್ಕಾಗಿ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳೋದಾಗಣ. ಕರ್ತನಲ್ಲಿ ಪ್ರೀತಿಯಂಥ ಸಹೋದರರುಗಳೇ, ಇವತ್ತು ಒಂದು ಮುಖ್ಯವಾಗಿರುವಂಥ ಒಂದು ಪ್ರಕಟಣೆ ಅಧ್ಯಯನ ನಾವು ನೋಡೋಕೆ ಹೋಗೋಣ. ಕಳೆದೊಂದು ವಾರಗಳಿಂದ ನಾವು ಪ್ರಕಟಣೆಯನ್ನ ಏನು ಮಾಡ್ತಾಯಿದ್ರಿ, ಸ್ಟಡಿ ಮಾಡ್ತಾಯಿದ್ರಿ. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ಯಾರನ್ನಪ್ಪ ನೋಡ್ತಾಯಿದ್ರಿ ಅಂತಂದರೆ ಚಾಪ್ಟರ್ 20 ಅದರ 20ನೇ ಅಧ್ಯಾಯಕ್ಕೆ ನಾವು ಏನು ಮಾಡ್ತಾಯಿದ್ರಿ ನೋಡ್ತಾ ಬರ್ತಾಯಿದ್ರಿ. ಅದರಲ್ಲಿ ಕಳೆದ ಸತಿ ನೋಡಬೇಕಾದ್ರೆ ವಾಕ್ಯ ನಾವು ಏನು ಮಾಡಿದ್ರಿ, 10ವರೆಗೂ ನಾವು ಏನು ಮಾಡಿದ್ರಿ ನೋಡಿದ್ರಿ. ಕೊನೆಯದಾಗಿ ಒಂದೇ ಒಂದು ಪಾಯಿಂಟ್ ಏನು ಮಾಡಿದ್ವಿ ನಾವು, ಅದನ್ನು ಬಿಟ್ಟಿದ್ರಿ. ಏನಪ್ಪ ಅಂತಂದರೆ ತಿರ್ಗಾ ಸೇತನ್ನ 1,000 ವರ್ಷದ ನಂತರ ಬಿಡುಗಡೆ ಮಾಡಬೇಕಾರೆ ಅವನು ಏನು ಮಾಡ್ಬೋದು, ಯಾವ ಥರ ಜನರನ್ನ ವಂಚಿಸ್ಬೋದು ಅಂತಂದ್ಬಿಟ್ಟು ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋದ್ರಗಳೇ, ಇದಕ್ಕೆ ಕೆಲವೊಂದು ಸಜೆಷನ್ಸ್ ಏನಪ್ಪ ಇದೆ ಅಂತಂದರೆ, ಸೇತಾನು ಮೊದಲನೇ ಲೋಕದಲ್ಲಿ ಏನು ಮಾಡ್ತಾನೆ, ಆದಾಮ್ ಮತ್ತು ಅವಳನ್ನ ವಂಚಿಸ್ತಾನೆ ಮೊದಲನೇದಾಗೆ. ಆಮೇಲೆ ಎಲ್ಲ ದೂತ್ರಗಳನ್ನು, ಪರಿಶುದ್ಧವಾಗಿರೋ ದೂತ್ರಗಳನ್ನು ಕೂಡ ಏನು ಮಾಡ್ತಾನೆ, ಅವ್ರನ್ನ ಪಾಪ ಮಾಡುವಂಥ ರೀತಿಯಲ್ಲಿ ಅವ್ರು ವಂಚಿಸ್ತಾನೆ. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು, ಭೂಲೋಕದಲ್ಲಿ ಇರೋಂಥ ಸ್ತ್ರೀಗಳನ್ನ ನೋಡಿಸ್ಬಿಟ್ಟು ಆ ಸ್ತ್ರೀಗಳ ಮುಖಾಂತರ ಏನ್ರಿ ನೀವು ಅವ್ರನ್ನ ಮದುವೆ ಮಾಡ್ಕೊಂಡಾಗ ನಿಮಗೆ ಏನಾಗ್ತದೆ, ಆ ಒಂದು ಸಂತಾನ ಹುಡ್ತದೆ, ಅದು ಪರಿಶುದ್ಧವಾಗಿರೋ ಸಂತಾನ ಇರ್ತಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಆ ರೀತಿ ಅವ್ರಿಗೆ ತತ್ವ ಕೊಟ್ಟು ಏನಪ್ಪ ಮಾಡ್ತಾನೆ ಅಂತಂದರೆ, ಏನ್ರಿ ಅವ್ರನ್ನ ಮದುವೆ ಮಾಡ್ಕೊಂಡು ಹೊಸ ಜನ್ರೇಷನ್ ಹುಟ್ಟಿಸೋ ಥರ ಮಾಡ್ತಾನೆ. ಅದರ ನಮಗೆ ಚೆನ್ನಾಗಿ ಗೊತ್ತಿರೋಂಗೆ ಏನಕ್ಕೆ ಒಂದು ಹೊಸ ಜನ್ರೇಷನ್ ಹುಟ್ಟ್ಬೋದು ಅಂತ ಅವನು ಹೇಳಿರ್ತಾನೆ ದೂತ್ರಗಳಿಗೆ ಅಂತಂದರೆ, ಅದನ್ನ ಪಾಪ ಮಾಡಿಸ್ಬೇಕು ಅನ್ನೋ ಉದ್ದೇಶ ಹೇಳಿರಲ್ಲ ರೀ. ಎಷ್ಟು ಕ್ಲೆವರಾಗಿ ಹೊಸ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ತಂದಿರ್ತಾನೆ ಅಂದರೆ, ನೋಡಪ್ಪ ಆದಾಮ್ ಮತ್ತೆ ಅವಳು ಏನು ಮಾಡ್ಬಿಟ್ರು, ಇವಾಗ ಪಾಪ ಮಾಡ್ಬಿಟ್ರು, ದೇವ್ ಕೃಪೆಯನ್ನು ಬಿದ್ದೋಗ್ಬಿಟ್ಟಿದ್ದಾರೆ, ನಾವೇನು ಮಾಡಬೇಕು, ದೇವ್ ಕೃಪೆಯನ್ನು ವಾಪಸ್ ಮಾಡೋಕ್ಕವ್ರಿಗೆ ದೇವ್ರತಿಗೆ ತಂದು ಸೇರಿಸ್ಬೇಕು, ಪಾಪದ ಬಿದ್ದೋಗ್ಬಿಟ್ಟಿದ್ರೆ ಪರಿಶುದ್ಧತೆಗೆ ನಾವೇನು ಮಾಡಬೇಕು ಸೇರಿಸ್ಬೇಕು, ಅವರು ಪಾಪ ಅಂತ ಬಿದ್ದೋಗ್ಬಿಟ್ಟಿದ್ದಾರೆ ಅವ್ರನ್ನಲ್ಲಿ ಏನ್ರಿ ಒಂದು ಪರಿಶುದ್ಧವಾಗಿ ರಕ್ತ ಇಲ್ಲ, ಅದಕ್ಕೆ ನಾವೇ ಮಾಡಬೇಕು ಅಂದರೆ, ನೀವು ದೇವ್ರ ಇದ್ದಾರಲ್ಲ ನೀವು ಮದುವೆ ಮಾಡಿಕೊಂಡ್ರೆ ನಿಮಗೆ ಒಂದು ಪರ್ಫೆಕ್ಟ್ ಜನ್ರೇಷನ್ ಆಗ್ತಾರೆ ಹೋಗ್ತದೆ, ಅವಾಗ ಏನು ಮಾಡ್ಬೋದು ನೀವು ಅವ್ರನ್ನ, ಅವ್ರನ್ನೆಲ್ಲ ನೀವು ಎತ್ಬೋದು ಅಲ್ವರ, ನೀವೇನು ಮಾಡೋದು ಒಂದು ಸಹಾಯ ಮಾಡ್ಬೋದು, ಅವ್ನ ಒಳ್ಳೆಯ ರೀತಿ ತರ್ಬೋದು, ದೇವ್ರ ಕಡೆಗೆ ತಿರ್ಗಾ ತರ್ಬೋದು ಅಂತಂದ್ಬಿಟ್ಟು ಈ ರೀತಿ ಏನು ಮಾಡ್ತಾನೆ ಅಂತಂದರೆ, ಏನ್ರಿ ಅವ್ನು ವಂಚಿಸ್ಬಿಟ್ಟು ಅವ್ರು ಬಂದ್ಬಿಟ್ಟು ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಳಂಗೆ ಮಾಡ್ತಾನೆ. ಅದು ಯಾವಾಗ ಆ ಸ್ತ್ರೀಗಳಿಗೆ ಸಂಬಂಧ ಇಟ್ಕೊಳಂಗೆ ರಾಕ್ಷಸಗಳು ಉಟ್ಬಿಟ್ರು, ಇವ್ರು ನೆನೆಸ್ಕೊಳ್ಳೋಂಥ ರೀತಿಯಲ್ಲಿ ಏನಾಗಿಲ್ಲ ಅಲ್ಲಿ ಯಾವುದೇ ರೀತಿ ವರ್ಕೌಟು ಆಗಲಿಲ್ಲ ಅಲ್ವರ. ಸೊ ಅವಾಗ ಏನ್ರಿ ದೇವ್ರ ಕೋಪ ಅವ್ರ ಮೇಲೆ ಬಂತು, ದೇವ್ರು ಏನು ಮಾಡ್ಬಿಟ್ರು ವಾಯುಮಂಡಲೇ ಅವ್ರನ್ನ ಲಾಕ್ ಮಾಡ್ಬಿಟ್ರು, ತಿರ್ಗಾ ಪರಲೋಕಕ್ಕೆ ಕೊಣೋಗಿಲ್ಲ, ತಿರ್ಗಾ ಏನ್ರಿ ಅವ್ರನ್ನ ಬರೋಕಕ್ಕೆ ಬರೋಕೆ ಬಿಡಲಿಲ್ಲ. ಸೊ ಅವ್ರನ್ನ ವಾಯುಮಂಡಲೇ ಕಟ್ಟಾಕಿರ್ಬೇಕ್ರೆ ಅದು ಹೆಂಗಪ್ಪ ಇತ್ತು, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆ ದೇವದೂತಕ್ಕೆ ಶಿಕ್ಷೆ ಕೊಟ್ಟಂಗಿತ್ತು. ಆದ್ರೆ ಅವಾಗ ಯಾವಾಗ ಶಿಕ್ಷೆ ಕೊಟ್ಟರೋ ಅವಾಗ ಸೇತಾನೆ ಮಾಡ್ತಾರೆ ಅವಕಾಶ ಉಪಯೋಗಿಸ್ಕೊಂಡ್ರೆ, ನೋಡಿದ್ರ ಹಾಂ ದೇವ್ರು ನೋಡ್ರಿ ಎಲ್ಲ ಒಳ್ಳೆಯ ಒಳ್ಳೆಯವ್ರು ಅಂತ ಹೇಳ್ತಾರೆ, ನೋಡಿ ಸುಮ್ಮನೆ ಮಾಡಿರೋ ಒಂದು ಚಿಕ್ಕ ಮಿಸ್ಟೇಕ್ಸ್ಗೆ ಇಂಥ ಶಿಕ್ಷೆ ಕೊಡಬೇಕಾ ನಿಮಗೆ, ನೀವೇನಪ್ಪ ತಪ್ಪು ಮಾಡಿದ್ರೆ, ನೀವು ಒಳ್ಳೆ ಉದ್ದೇಶನೇ ಮಾಡಿದ್ದೀರಾ ಏನಂತಾರೆ, ಭೂಲೋಕ ಸ್ತ್ರೀಗಳ ಸಂಬಂಧ ಇಟ್ಕೊಂಡು ನೀವು ಒಳ್ಳೆ ಜನರೇಷನ್ ಉತ್ಪತ್ತಿ ಮಾಡಬೇಕು, ಅವ್ರ ಮುಖಾಂತರ ಒಳ್ಳೆ ಒಂದು ಸಂತಾನ ತರಬೇಕು ಅಂತಿದ್ರೆ ಏನು ತಪ್ಪು ಅದಲ್ಲಿ, ಯಾಕೆ ಈ ಥರ ಶಿಕ್ಷೆ ಕೊಡಬೇಕಾಗಿತ್ತು, ಕ್ಷಮಿಸ್ಬೋಯ್ತಲ್ಲ ಅಂತ ಈ ಥರ ಏನು ಮಾಡ್ತಾನೆ ಆಲೋಚನೆ ಅಂತಂದಾವಾಗ ಏನ್ರಿ ಅವಾಗ ದೇವ್ರ ಮೇಲೆ ಅವಶ್ಯಂ ಬರಬೇಕು, ಆ ಥರ ಏನು ಮಾಡ್ತಾನೆ ಮಾಡ್ತಾನೆ ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಏನ್ರಿ ಈ ರೀತಿ ಸೇತನ ಏನು ಮಾಡೋಣ, ವಂಚನೆಗಳನ್ನ ಮಾಡೋಣ, ಅದಕ್ಕೆ ನೋಡ್ಬೇಕು ಆದಿಯಿಂದಲೂ ಸುಳ್ಳುಗಾರನೋ ಏನ್ರಿ ಸುಳ್ಳಿಗೆ ತಂದೆ ಅಂತ ಏನು ಮಾಡ್ತೀವಿ ನಾವು ವಾಕ್ಯದಲ್ಲಿ ಅವನ ಬಗ್ಗೆ ನಾವು ನೋಡ್ತೀರಿ ಅದರ ಸರಿ. ಈ ಥರ ಮೊದಲನೇ ಲೋಕದಲ್ಲಿ ವಂಚನೆ ಮಾಡ್ತಾನೆ, ಎರಡನೇ ಲೋಕದಲ್ಲಿ ಅನೇಕ ಜನಗಳ ಮುಖಾಂತರ ಅನೇಕ ರೀತಿ ವಂಚನೆ ಮಾಡ್ತಾ ಇದ್ದಾನೆ. ಸರಿ ಮತ್ತೆ ಕ್ರಿಸ್ತನ ರಾಜ್ಯದಲ್ಲಿ ಯಾವ ಥರ ವಂಚಿಸ್ಬೋದು ಅಂತ ಹೇಳ್ಬೇಕಾರೆ, ಕ್ರಿಸ್ತನ ರಾಜ್ಯದಲ್ಲಿ ಅದರ ದೇವರು ಏನು ಮಾಡ್ಬೋದು ಅಂತಂದರೆ, ಅವನಿಗೆ ಖುದ್ದಾಗಿ ಮಾಂಸದಲ್ಲಿ ಬರೋದಿಕ್ಕೆ ಮಾಡೋದು ದೇವರು ಅನುಮತಿ ಕೊಡ್ಬೋದು ಅಂತ ಹೇಳ್ತಾರೆ. ಅದರ ಹೆಂಗೆ ಹೇಳ್ತಾರೆ, ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಂದರೆ, ಅದಕ್ಕಿನ ವಾಕ್ಯಗಳಿಗೆ ಅಂದರೆ ಎಸ್ ವಾಕ್ಯ ಇದೆ, ಎಲ್ಲಿದೆ, ಯೆಶಾಯ 28ನೇ ಅಧ್ಯಾಯ ಓದೋ ನೋಡ್ರಿ ಅಂತೀನಿ, 15ನೇ ವಾಕ್ಯ, ಎಜೆಕಿಯಲ್ 28:15, ಸಾರಿ ಎಜೆಕಿಯಲ್ ಓದಿ ಯೆಶಾಯ ಅಲ್ಲ, ಎಜೆಕಿಯಲ 28ನೇ ಅಧ್ಯಾಯ 15ನೇ ವಾಕ್ಯ ಓದೋಣ, ಯೆಶಾಯ ಆಮೇಲೆ ಓದೋಣ.
ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು.
ನಿನ್ನಲ್ಲಿ ಅಪರಾಧ ಸಿಕ್ಕುವ ತನಕ ನೀನು ನಿರ್ದೋಷಕ್ಕೆ ಕಾಣುತ್ತಿದ್ದಿ. ಆಮೇಲೆ
ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ.
ಯಾವಾಗ ಏನಂತ ಬಲಾತ್ಕಾರ ತುಂಬಿ ನೀನು ಪಾಪಿಯಾದೆ. ನೆಕ್ಸ್ಟ್ ಆಮೇಲೆ 18ನೇ ವಾಕ್ಯ ಮತ್ತೆ 19ನೇ ವಾಕ್ಯ.
ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು.
ನೋಡೋರ ಕಣ್ಣು ಎದುರಿಗೆ ನಾನೇನು ಮಾಡ್ತೀನಿ, ಬೂದಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಬೂದಿ ಅಂದರೆ ಏನೋ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ, ಅಂದರೆ ಎಣ್ಣೆ ಮಾಡಿದ್ರೆ ಸರ್ವನಾಶ ಮಾಡಾಕ್ಬಿಡ್ತಾರೆ ಅಂತ. ಯಾರು ಕಣ್ಣೆದುರಿಗೆ ಮಾಡ್ತಾರೆ? ನೋಡೋರ ಕಣ್ಣೆದುರಿಗೆ. ಹಂಗಾರೆ ಇವನೇನಾಗಬೇಕು, ಎಲ್ಲ ಜನಗಳ ಎದುರುಗಡೆ ಕಣ್ಣಿಗೆ ಕಾಣೋಂಥ ರೀತಿಯಲ್ಲಿ ಮಾಂಸನೇಬೇಕು, ಪ್ರತ್ಯಕ್ಷ ಆಗಬೇಕು. ಈ ಪ್ರತ್ಯಕ್ಷ ಆಗೋದಕ್ಕೆ ತನ್ನ ರಾಜ್ಯದಲ್ಲಿ ಏನ್ರಿ ತಿರ್ಗಾ ಅವೊಂದು 1,000 ವರ್ಷದ ಅಂತ್ಯದಲ್ಲಿ ಏನು ಸ್ವಲ್ಪ ಕಾಲ ಬಿಡುಗಡೆ ಮಾಡ್ತಾರೆ ಗೊತ್ತಾ, ಅವಾಗ ಏನು ಮಾಡ್ತಾರೆ, ಅನುಮತಿ ಕೊಡ್ತಾರೆ. ಯಾಕಂದರೆ ಸೇತಾನು ಎಲ್ಲ ರೀತಿ ಮನುಷ್ಯನ ವಂಚಿಸೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ರೀತಿ ಮಾಡಿಬಿಡ್ತಾನೆ ಅದರ. ಸೊ ಇವಾಗ ಆ ಒಂದು ಲಿಟಲ್ ಸೀಸನ್ನಲ್ಲಿ ಸ್ವಲ್ಪ ಕಾಲದಲ್ಲಿ ಇನ್ನೇನು ಬೇರೆ ಅವಕಾಶ ಇದೆ, ತಾನೇ ಖುದ್ದಾಗಿ ಹೋಗ್ಬಿಡೋಣ ದೇಹದಲ್ಲಿ, ತಾನೇ ಹೋಗ್ಬಿಟ್ಟು ಏನು ಮಾಡ್ಬಿಡೋಣ ಅಲ್ಲಿ ಮಾಡ್ಬಿಡೋಣ ಅಂತ ಹೇಳ್ಬಿಡ್ತಾರೆ. ಅಲ್ಟಿಮೇಟಾಗಿ ಏನಾಗ್ತಾರೆ, ಇವನೇ ಲೀಡರೇ ಫೀಲ್ಡಿಗೆ ಏನು ಮಾಡ್ತಾನೆ ಹೇಳ್ತಾನೆ ಅದರ. ಯಾವಾಗ ಏನ್ರಿ ಯಾವಾಗ ಯುದ್ಧ ಸೈನಿಕರುಗಳ ಸೈನಿಕರೆಲ್ಲ ಸೋತೋಗ್ಬಿಡ್ತಾರೋ, ರಾಜ ಏನು ಮಾಡ್ತಾನೆ, ಖುದ್ದ ಹೆಂಗೆ ಯುದ್ಧ ಭೂಮಿಗೆ ಬರ್ತಾನೋ ಅವಾಗ ಏನು ಮಾಡ್ತಾರೆ, ರಾಜಾನೇ ಮತ್ತು ಯುದ್ಧ ಭೂಮಿಗೆ ಬರ್ತಾನೆ ಇಲ್ಲಿ. ಅದರ ಈ ಪ್ರಪಂಚ ದೇವರ ದೇವರೇ ಏನು ಮಾಡ್ತಾರೆ, ಮಾಂಸದ ರೀತಿಯಲ್ಲಿ ತರ ತರ ಹೊಡಿತೀರಿ. ಆ ಥರ ಒಂದು ಪ್ರೆಷರ್ ಆಗ್ದವಾಗ ದೇವರು ಹಿಂಗೆ ಒಂದು ಮೊದಲನೇ ಲೋಕದಲ್ಲಿ ಜಳೆಪಳೆಯದಲ್ಲಿ ದೇವದೂತರು ಪಾಪ ಮಾಡಿದವಾಗ ಅವ್ರ ಆತ್ಮಿಕ ಶರೀರಕ್ಕೆ ಎಸ್ಕೇಪ್ ಆದರು, ಅವ್ರ ವಾಯುಮಂಡಲದಲ್ಲೇ ಅವ್ರನ್ನ ಕಟ್ಟಾಕ್ಬಿಟ್ರು, ತಿರ್ಗಾ ಮಾಂಸದಲ್ಲಿ ಬರೋಕೆ ಬಿಡಲಿಲ್ವೋ. ಸೇತಾನು ಕೂಡ ಆ ಒಂದು ಏನ್ರಿ ಸ್ವಲ್ಪ ಕಾಲದಲ್ಲಿ ಬಿಡುಗಡೆ ಆಗ್ಬೇಕಾರೆ ಮಾಂಸದಲ್ಲಿ ಬರಬೇಕಾರೆ ಅಲ್ಲೇ ಲಾಕ್ ಮಾಡ್ಬಿಡ್ತಾರೆ. ತಿರ್ಗ ಅವನ್ನ ಪರಲೋಕ ಕೊಂಡೋಗೋದಕ್ಕೆ ಏನು ಮಾಡೋದಿಲ್ಲ, ಅಂದರೆ ಪರಲೋಕ ಅಂತ ಹೇಳ್ಬೇಕಾದ್ರೆ ಆತ್ಮಿಕ ಶರೀರಕ್ಕೆ ಹೋಗೋದಕ್ಕೆ ಏನು ಮಾಡೋದಿಲ್ಲ, ಅವನ ಬಿಡೋದಿಲ್ಲ. ಆವಾಗ ಎಲ್ಲರ ಕಣ್ಣು ಮುಂದೆನೆ ಏನ್ರಿ ಅವನ್ನ ನಾಶ ಮಾಡ್ತಾರೆ. ಯಾಕೆ ಯಾಕೆ ಅವನ ಕಣ್ಣು ಮುಂದೆ ನಾಶ ಮಾಡ್ತಾರೆ ನೋಡ್ರಿ, ಅಲ್ಲೇ ಓದೋಣ ಮುಂದಕ್ಕೆ ಓದಕ್ಕೆ ಫುಲ್ಲು ಫುಲ್ ಓದಿದ್ದು ಆಯ್ತಾ, Ezekiel 28. ಆಮೇಲೆ
ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ.
ನಿನ್ನ ನೋಡಿದವರು ನಿನ್ನ ಬಗ್ಗೆ ತಿಳಿದವರು ಎಲ್ಲ ಏನು ಮಾಡ್ತಾರೆ, ತೀರಾ ತೀರಾ ಬೆಚ್ಚಿಗೆ ಆಗ್ತಾರೆ. ಅಂದರೆ ಏನರ್ಥ, ಬೆಚ್ಚಿ ಬೆರಗಾಗ್ತಾರೆ. ಯಾಕೆ ಅಂದರೆ ನಿನ್ನ ಬಗ್ಗೆ ತಿಳಿದವರಲ್ಲ. ಇವಾಗೆಲ್ಲ ಲೋಕದಲ್ಲಿ ಜನಗಳಿಗೆ ಕೆಟ್ಟದೊಂದು ಶಕ್ತಿ ಇದೆ ಅಂತ ಗೊತ್ತಿಲ್ವಾ, ಎಲ್ಲರೂ ಗೊತ್ತು, ಯಾವುದೇ ಧರ್ಮ ಇರಲಿ ಯಾವುದೇ ನಂಬಿಕೆ ಇರಲಿ ಎಲ್ಲರಿಗೂ ಒಂದು ಶಕ್ತಿ ಇದೆ ಅಂತ ಗೊತ್ತಿದೆ. ಅದರಿಂದ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಇವರೆಲ್ಲ ಏನ್ರಿ ಅದನ್ನ ನಂಬಿದ್ದಾರೆ ಅಂದ್ರ. ಆದರೆ ಇದು ದುಷ್ಟಶಕ್ತಿ ಅಂತ ಗೊತ್ತು, ಆದರೆ ಏನ್ರಿ ಈ ದುಷ್ಟಶಕ್ತಿನೇ ಜನಗಳನ್ನ ವಂಚಿಸ್ತಾರೆ ಅಂತ ಏನು ಬೇರೆ ದೇವರುಗಳ ಥರ ಅಂದ್ಬಿಟ್ಟು ಗೊತ್ತಿಲ್ಲ. ಅದಕ್ಕೆ ಇದನ್ನು ಜನಗಳಿಗೆ ಪ್ರೂವ್ ಮಾಡ್ತಾರೆ, ಸೇತಾನ್ ಅಂತ ಇದ್ದಾನೆ, ಸೇತಾನ್ ರಿಯಲ್ ಆಗಿದ್ದಾನೆ, ಅದು ಒಂದು ಕಟ್ಟ ಕತೆ ಅಲ್ಲ ಅಂತಂದ್ಬಿಟ್ಟು ಪ್ರೂವ್ ಮಾಡೋದಕ್ಕೆ ದೇವ್ರು ಏನು ಮಾಡ್ತಾರೆ, ನಮ್ಮ ಮಾಂಸದ ರೀತಿಯಲ್ಲಿ ಮಾಡ್ತಾರೆ. ಅವಾಗ ಎಲ್ಲರ ಕಣ್ಣೆದುರು ಏನು ಮಾಡ್ತಾರೆ, ಅವನ್ನ ನಾಶ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಏಷ್ಯಾದಲ್ಲಿ ಇವಾಗ ಓದಿಂತೀನಿ, ಏಷ್ಯಾದಲ್ಲಿ ಕೂಡ ಹಂಗೆ ಹೇಳ್ತಾರೆ. ಇಲ್ಲಿ Ezekiel 14 ಏನ್ರಿ 14 ಮತ್ತು 15 ಮತ್ತು 16, Isaiah 14 chapter 14 15 16.
ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ, ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ.
ಅದವ್ರು ಏನ್ ತಿಳ್ಕೊಡಿ, ಇನ್ನು ಉನ್ನತೋನ್ನತನಿಗೆ ಸರಿ ಸಮನ ಆಗ್ತಿದ್ದಲ್ಲ, ಆದ್ರೆ ದೇವ್ರೇನ್ ಮಾಡ್ತಾರೆ, ನೀನು ತುಂಬಾ ಒಂದು ಕೆಳಮಟ್ಟಕ್ಕೆ ಮಾಡ್ತಾಳ್ತಾರಂತೆ ಇಲ್ಲಿ ಅಧೋಲೋಕದಲ್ಲಿ. ಇಂಗ್ಲೀಷ್ ಹೇಳ್ತಾರೆ, ದೋ ಶುಡ್ ಬಿ ಬ್ರಾಟ್ ಡೌನ್ ಟು ಹೆಲ್ ಸೈಡ್ಸ್ ಆಫ್ ದ ಪಿಟ್ಟ ಎಲ್ಲಂತಾರೆ. ಏನು ನೋಡ್ತಾರೆ, ಸಮಾಧಿ ಅದರ ಏನ್ರಿ ನಾಶದ ಗತಿಗೆ, ಅದರ ಮರಣದ ಗತಿಗೆ ಏನು ಮಾಡ್ತಾರೆ, ದೇವ್ರನ್ನ ತರ್ತಾರಂತೆ. ಆಮ್ ನೋಡಿ ನೆಕ್ಸ್ಟ್,
ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ.
ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡ್ತಾರ, ಅದೇನು ಏನ್ರಿ ಗ್ರಹಿಸ್ ಕೊಡೋದು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಲ್ಲ, ಕಣ್ಣು ಮುಂದೆ ನೋಡ್ತಾರೆ ನೋಡ್ರಿ ಅಂತೀನಿ. ಆಮೇಲೆ
ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು.
ಇವನೇನಪ್ಪ ಏನ್ರಿ ಏನಂತ ಅನ್ಕೊಂತಾರೆ ಜನಗಳು, ಇವನೇನ ಏನ್ರಿ ಭೂಮಿನ ನಡುಗಿಸಿ ಅದರ ರಾಜ್ಯಗಳನ್ನ ಕದಲಿಸಿ ಅಂದ್ರ ಈ ಭೂಮಿನೇ ಒಂದೇನ್ರಿ ಬರಡ ಭೂಮಿಯಾಗೆ ಮಾಡಿರಂತನೋ ಅದರ ಏನ್ರಿ ಸೆರೆ ಮನೆಯಿಂದ ಯಾರ್ದು ಬಿಡುಗಡೆ ಮಾಡಿದಾರ ಮರಣದಿಂದ ಅಂದ್ರ ಏನ್ರಿ ಗ್ರೇವಿಂದ ಸಮಾಧಿಯಿಂದ ಯಾರು ಎದ್ದು ಬರ್ದಿರಂತಿಲ್ಲಿ ಏನ್ರಿ ತಡೆ ಹಿಡ್ದು ಅವ್ನು ಇವನೇನಾ ಅಂತಬಿಟ್ಟೆ. ಆವಾಗ ಜನಗಳಿಗೆ ಪ್ರೂಮ ನೋಡಿಸ್ತಾರೆ ಅಲ್ವರ, ಸೇತಾನ್ ಇದ್ದಾನೆ ಅದು ಒಂದು ಕಟ್ಟು ಕತೆ ಅಲ್ಲ ಅಂತಂದ್ಬಿಟ್ಟು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ. ಇವಾಗ ನಾವೇನಪ್ಪ ಮಾಡೋಣ ಅಂದರೆ ಈ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಇರುವಂಥ 4 ಭಾಗ ಅಂತ ನಾವು ನೋಡಿದ್ರಿ. ಅದರ ಮೊದಲನೇ ಭಾಗ ನಾವು ಏನು ಮಾಡಿದ್ರಿ, ನಾವು ನೋಡಿದ್ರಿ ಅದರ ಏನಂತ ನೋಡಿದ್ರಿ, ಈಗೋ ನಾನು ಕಂಡೇನೋ ಅಂತ ಹೇಳ್ಬೇಕು. ಅದು ನಿಮ್ಮ ಮೊದಲನೇ ಭಾಗ ಅದರ ಅದ್ರ ಬಗ್ಗೆ ಓದ್ಬೇಕಾರೆ ನೋಡಿದ್ರಿ ಏನು ಕಳೆದ ಭಾಗ ನೋಡಿದ್ರಿ. ಅದರ ಎರಡನೇ ಭಾಗ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂತ ನಾವು ಏನು ಮಾಡಿದ್ರಿ ನೋಡಿದ್ರಿ. ಮೂರನೇ ಭಾಗ ಏನ್ರಿ, ಹೊಸ ಒಂದು ನೂತನ ಆಕಾಶ ನೂತನ ಬಣ್ಣ ಬಗ್ಗೆ ಹೇಳ್ತಾರೆ. ನಾಲ್ಕನೇ ಭಾಗದಲ್ಲಿ ಏನ್ರಿ ನ್ಯಾಯ ತೀರ್ಪಿನ ಬಗ್ಗೆ ಹೇಳ್ತಾರೆ. ಅದರ ಮೊದಲನೇ ಭಾಗ ನಾವು ಏನು ಮಾಡಿದ್ರಿ ಓದಿದ್ರಿ, ಎರಡನೇ ಭಾಗ ನಾವು ಓದಿದ್ರಿ ಅಲ್ವರ. ಇವಾಗ ಏನಪ್ಪ ಮಾಡೋಣ ಅಂತಂದರೆ ಮೂರನೇ ಭಾಗ ಮತ್ತು ನಾಲ್ಕನೇ ಭಾಗನ ಕಂಬೈನ್ಡ್ ಆಗಿ ಏನು ಮಾಡೋಣ, ನಾವು ಓದೋಣ ಅಲ್ವರ. ಸರಿ, ಯಾಕೆ ಕಂಬೈನ್ಡ್ ಆಗಿ ಓದಬೇಕು, ಯಾಕೆ ಎರಡನ್ನೂ ಒಟ್ಟಿಗೆ ಓದಬೇಕು ಅಂತಂದರೆ 11ನೇ ವಾಕ್ಯ ಓದೋ ನೋಡಿದ್ದೀರಿ. ಪ್ರಕಟಣೆ ಏನ್ರಿ, ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ 11ನೇ ವಾಕ್ಯ ಅದನ್ನು ಓದ್ರೆ ನಮ್ಗೆ ಗೊತ್ತಾಗ್ತದೆ ಯಾಕೆ ನಾವು ಅದನ್ನ ಓದಬೇಕು ಅದನ್ನು. ಮತ್ತೆ ಏನ್ರಿ ಈ 4ನೇ ಭಾಗ ಇದೆಯಾ 12ರಿಂದ 15, ಅದನ್ನು ಕಂಬೈನ್ ಆಗಿ ಏನಕ್ಕೆ ಓದಬೇಕು ಗೊತ್ತಾಗ್ತದೆ.
ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು.
ನೋಡ್ರ ಇಲ್ಲೇ ನೋಡ್ತಾರೆ 12ನೇ ವಾಕ್ಯ ನೋಡ್ತಾರೆ, ಸತ್ತವರಾದ ದೊಡ್ಡವರು ಚಿಕ್ಕವರು ಅಥವಾ ಸಿಂಹಾಸನದ ಇರೋದನ್ನ ಕಂಡೆನು ಅಂತ ನೋಡ್ತಾರೆ ಅಲ್ವರ. 11ನೇ ವಾಕ್ಯದ ಏನು ನೋಡ್ತೀರಿ ಏನ್ರಿ, ಅಗೋ ಏನ್ರಿ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಕಂಡೆನು ಏನ್ರಿ. ಅವ್ರ ಮೇಲೊಬ್ರು ಕೂತಿದ್ರು, ಅವ್ರ ದೆಸೆಯಿಂದ ಏನ್ರಿ ಭೂಮಿ ಆಕಾಶ ಅಂತ ಓಡಿ ಹೋಯ್ತು, ಸಡನ್ನೇ ಸಿಕ್ಲ ಅಂತ ನೋಡ್ತೀರಿ ಅಲ್ರ. ಸರಿ, ಈ 11ನೇ ವಾಕ್ಯ ಹೇಳ್ಬಿಟ್ಟು 12ನೇ ವಾಕ್ಯದ ಏನು ಮಾಡ್ತಾರೆ, ನ್ಯಾಯ ತೀರ್ಪು ಬಗ್ಗೆ ಹೇಳ್ತಾರೆ. ಅದರ 11ನೇ ವಾಕ್ಯದ ಏನು ಹೇಳ್ತಾರೆ, ಭೂಮಿ ಆಕಾಶಗಳೇನಿರುತ್ತೆ ಇಲ್ಲದಂತೆ ಹೋಗ್ಬಿಡ್ತು. ಅದರ 12ನೇ ವಾಕ್ಯದ ಏನು ಹೇಳ್ತಾರೆ, ನ್ಯಾಯ ತೀರ್ಪಿನ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸರಿ, ಓದ್ಬೇಕು ಏನಕ್ಕಪ್ಪ ಓದು ಒಟ್ಟಿಗೆ ಓದಬೇಕು ಅಂತಂದರೆ ಏನ್ರಿ 12ನೇ ವಾಕ್ಯದಲ್ಲಿ ಇಡೀ ಲೋಕ ಜನಗಳಿಗೆ ಆಗಂಥ ಇಂಡಿವಿಜುವಲ್ ಜಜ್ಮೆಂಟು ಏನ್ರಿ ನ್ಯಾಯ ತೀರ್ಪು ಬಗ್ಗೆ ಓದ್ತೀರಿ. ನಾವು ಪ್ರಕಟಣೆ 19ನೇ ಅಧ್ಯಾಯ ನೋಡಿದ್ದು ಏನು ತೀರ್ಪು ಬಗ್ಗೆ, ನ್ಯಾಯ ತೀರ್ಪು ಒಂದು ಸಿಸ್ಟಮ್ಗೆ, ಒಂದು ಬ್ಯಾಬಿಲೋನ್ ಸಿಸ್ಟಮ್ಗೆ ಆಗಂಥ ನ್ಯಾಯ ತೀರ್ಪು ಬಗ್ಗೆ ನಾವೇನು ಮಾಡಿದ್ರಿ ನೋಡಿದ್ರಿ ಅದರ. ಆದರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ಆರಂಭದಲ್ಲಿ ನೋಡಿದ್ದೇನೋ ಸೇತಾನ್ಗಾಗಂಥ ಒಂದು ನ್ಯಾಯ ತೀರ್ಪು, ಬಿದ್ದೋಗಿ ದೂತಗಳಿಗಾಗಂಥ ನ್ಯಾಯ ತೀರ್ಪು ನೋಡಿದ್ರಿ. ಆದರೆ ವೈಯಕ್ತಿಕವಾಗಿ ಒಬ್ಬ ಪ್ರತ್ಯೇಕವಾಗಿ ಇರೋಂಥ ಒಬ್ಬ ವ್ಯಕ್ತಿಗಳಿಗೆ ನ್ಯಾಯ ತೀರ್ಪು ಬಗ್ಗೆ ಓದಿದ್ರ ಅಂದರೆ ಇಲ್ಲ, ಅದನ್ನೇ ಕೊಟ್ಟವ್ರು ನೋಡಿರ್ತೀನಿ ಅಲ್ವಿ ಅದರ. ಸರಿ, ಇಡೀ ಲೋಕ ಜನಗಳಿಗೆ ಏನ್ರಿ ಇಂಡಿವಿಜುವಲ್ಗೆ ನ್ಯಾಯ ತೀರ್ಪು ಮಾಡಬೇಕು ಅಂತಂದರೆ ಏನಾಗಬೇಕು, ಭೂಮಿಯಲ್ಲಿ ಕ್ರಿಸ್ತನ ಒಂದು ರಾಜ್ಯ ಕಣ್ಣು ಕಾಣಂಥ ರೀತಿಯಲ್ಲಿ ಭೂಲೋಕದಲ್ಲಿ ಏನಾಗಬೇಕು ಸ್ಥಾಪನೆ ಆಗಬೇಕು. ಅದು ಸ್ಥಾಪನೆ ಆಗಬೇಕು ಅಂದರೆ ಏನ್ರಿ ಸಭೆ ಏನಾಗಿರ್ಬೇಕು, ಕಂಪ್ಲೀಟ್ ಕಟ್ಟಲ್ಪಟ್ಟಿರಬೇಕು, ಸೇತಾನು ಕಟ್ಟಲ್ಪಟ್ಟಿರಬೇಕು ಅಲ್ವರ. ಏನ್ರಿ ಅವರು ನ್ಯಾಯ ತೀರ್ಪಿನ ಸಿಂಹಾಸನ ಭೂಲೋಕದಲ್ಲಿ ಏನಾಗಿರ್ಬೇಕು, ಸ್ಥಾಪನೆ ಆಗಿರಬೇಕು ಅದರ. ಅದನ್ನೇ ನಮ್ಮ 11ನೇ ವಾಕ್ಯದಲ್ಲಿ ಓದೋದು. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಏನ್ರಿ ಕಂಡೇನೋ ಅಂದ್ರೆ ಅದಿಗೆ ನೋಡ್ಬೇಕ್ರೆ ಇನ್ನೊಂದು ಹೆಂಗೆ ಗೊತ್ತಾ ಸ್ಪೆಷಾಲಿಟಿ, ಇದು ಕ್ರಿಸ್ತನ ರಾಜ್ಯದಲ್ಲಿ ಅವರು ಭೂಲೋಕದಲ್ಲಿ ಪ್ರತ್ಯೇಕವಾಗಿರೋಂಥ ಇಂಡಿವಿಜುವಲ್ ವ್ಯಕ್ತಿಗಳಿಗೆ, ಒಬ್ಬೊಬ್ಬ ವ್ಯಕ್ತಿಗಳಿಗೆ ಯಾವ ಥರ ತೀರ್ಪು ಮಾಡ್ತಾರೆ ಅಂತ ಮಾಡಿದ್ರೆ ನಮಗೆ ಕೊಟ್ಟಿದ್ದಾರೆ ಅದರ. ಅದು ಮಾತ್ರ ಅಲ್ಲ ನೋಡ್ರಿ, ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಈ ವಾಕ್ಯದಲ್ಲಿ 1000 ವರ್ಷ ತೀರ್ಪು ಅಂತ ಕೊಟ್ಟಿದ್ದಾರಾ, ಇಲ್ಲ ರೀ 1000 ವರ್ಷ ತೀರ್ಪು ಅಂತ ಕೊಟ್ಟಿಲ್ಲ ಅದರ. ಏನ್ರಿ ಮತ್ತೆ ಯಾಕೆ 1000 ವರ್ಷ ಕೊಟ್ಟು ಬಂದು ತೀರ್ಪು ಅಂತ ಕೊಟ್ಟಾರಲ್ಲ, ಯಾಕೆ ಅಂದರೆ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ತೀರ್ಪು ಮಾಡೋಕ್ಕೆ 1000 ವರ್ಷ ಬೇಕಾಗಿಲ್ಲ ರೀ. ಹೇಳಿ ಇಡೀ ಲೋಕದಲ್ಲಿ ಅಂತ ಎಲ್ಲ ರೀತಿ ತೀರ್ಪು ಮಾಡೋದಕ್ಕೆ 1000 ವರ್ಷ ಬೇಕು, ಆದರೆ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ತೀರ್ಪು ಮಾಡೋಕ್ಕೆ 1000 ವರ್ಷ ಬೇಕಾಗಿಲ್ಲ ರೀ. ಯಾಕಪ್ಪ ಅಂದರೆ ಏನ್ರಿ ಈ ಒಂದು ಏನ್ರಿ ಲೋಕ ಜನಗಳಿಗೆ ಇಂಡಿವಿಜುವಲ್ಗೆ ತೀರ್ಪು ಮಾಡೋದು ಯಾರು, ಕ್ರಿಸ್ತನ ಒಬ್ಬರೇನಾ ಅಂದರೆ ಇಲ್ಲ, ಕ್ರಿಸ್ತನ ಮತ್ತೆ ಸಭೆ ಸೇರಿಬಿಟ್ಟು ಇಬ್ಬರು ಸೇರಿಬಿಟ್ಟು ಏನಪ್ಪ ಮಾಡ್ತಾರೆ ಅಂದರೆ ಏನ್ರಿ ನ್ಯಾಯ ತೀರ್ಪು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋಲಸಗಳೇ ಅದಕ್ಕೆ ಹೇಳೋದು ಏನ್ರಿ 1000 ವರ್ಷ ಕ್ರಿಸ್ತನ್ಗೆ, ಸಭೆಗೆ 1000 ವರ್ಷ ಏನ್ರಿ ಎಕ್ಸಾಕ್ಟಾಗಿ ಏನೋ ಕಂಪ್ಲೀಟ್ ಆಗಿ ಇಲ್ಲ ಅಲ್ವರ. ಅದೆಲ್ಲ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲಸಗಳೇ ಕ್ರಿಸ್ತನೊಂದಿಗೆ ಸೇರಿ ಸಭೆ ಏನು ಮಾಡೋದು 1000 ವರ್ಷ ಆಳ್ವಿಕೆ ಮಾಡೋದು. ಅದಕ್ಕೆ ಈ ಪೀರಿಯಡ್ಗೆ ಏನು ಹೇಳ್ತದೆ ಮಿಡಿಟೋರಿಯಲ್ ರೈನ್ ಅಂತ ಹೇಳ್ತಾರೆ. ಮಧ್ಯಸ್ಥನಾಗಿ ಕ್ರಿಸ್ತನು ಸಭೆ ಜೊತೆಗೆ ಭೂಲೋಕದ ಆಡಳಿತ ನಡೆಸಬೇಕಾದ್ರೆ ಭೂಲೋಕದ ನ್ಯಾಯ ತೀರ್ಪು ಹೇಗಿಡ್ತಾರೆ ಅಂತ ಬಿಟ್ಟು ನಮಗೆ ಒಂದು ವಾಕ್ಯ ಕೊಟ್ಟು ಅದಕ್ಕೆ ನೋಡ್ಬೇಕು ಎರಡು ಕಂಬೈನ್ ಆಗಿ ಏನು ಮಾಡೋಣ ಓದೋಣ. ಆದರೆ ಅದಕ್ಕೆ 11ನೇ ವಾಕ್ಯದಲ್ಲಿ ಏನು ನೋಡ್ತೀರಿ ಮೊದಲು, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಕಂಡೆನೋ. ಅದರ ಏನು ಮೇಲೆ ಏನೋ ಕೂತಿದ್ದಾತನನ್ನು ಕಂಡೆನೋ. ಏನೋ ಆತನ ಎದುರಿಂದ ಭೂಮಿ ಆಕಾಶಗಳೇನಂತೆ ಓಡಿ ಹೋಗಿ ಇನ್ನು ಕಾಣಿಸ್ಲೇ ಇಲ್ಲ ಅಂತ ನಾವು ನೋಡ್ತೀವಿ. ಅದರ ಏನಿದು ಭೂಮಿ ಆಕಾಶ, ಏನಿದು ಭೂಮಿ ಆಕಾಶ, ಯಾರು ಹೇಳ್ತೀರಾ? ಯಾವ ಭೂಮಿ ಆಕಾಶ ಇಲ್ಲದಂತೆ ಹೋಯಿತು?
ಈ ಸೈತಾನ ರಾಜ್ಯ
ವೆರಿ ಗುಡ್. ಅಲ್ಲರ ಈ ಭೂಮಿ ಆಕಾಶ ಅಂತಂದ್ರೆ ಏನ್ರಿ? ಆಕಾಶನ ಏನ್ರಿ?
ಈಗಿರೋ ಭೂಮಿ, ಈಗಿರೋ ಸೈತಾನನ ಆಡಳಿತದ ಆಕಾಶ,
ವೆರಿ ಗುಡ್. ಅಂದ್ರ ಈಗಿರಂತ
ವಾಯುಮಂಡಲ ಅದಲ್ಲಿ.
ವೆರಿ ಗುಡ್. ಅಂದ್ರ ಈಗಿರಂತ ಸೈತಾನನ ವಾಯುಮಂಡಲದ ಆಡಳಿತ, ಕಣ್ಣಕ್ಕೆ ಕಾಣಿಸ ರೀತಿಯಲ್ಲಿ ಸೈತಾನ ಆಳ್ವಿಕೆ ಮಾಡ್ತಾ ಈ ಆಕಾಶ ಏನಾಯ್ತು, ಅಳಿದು ಹೋಯಿತು. ಭೂಮಿ ಅಂದ್ರೆ ಏನಪ್ಪ ಅಂತಂದ್ರೆ ಈಗಿರುವಂತ ದುಷ್ಟು ಒಂದು ಕರಪ್ಟ್ ರಿಲಿಜಿಯಸ್ ಲೀಡರ್ಸ್ಗಳ ಮುಖಾಂತರ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಗೊತ್ತಾ, ಇದೇನಾಯ್ತಂತೆ ಕಂಪ್ಲೀಟ್ ಆಗಿ ಇಲ್ಲದಂತೆ ಹೋಯಿತು. ಇದನ್ನೇ ಅಪೋಸ್ಟ್ಲು ಪೇತರು ಬಂದ್ಬಿಟ್ಟು ಮೊದಲನೇ ಪ್ರವಾದನೆಯಲ್ಲಿ ಏನು ಮಾಡಿದ್ರು ಹೇಳಿದ್ರು, ಏನಂತ ಹೇಳಿದ್ರು, ಈಗಿರುವಂತ ಭೂಮಿ ಆಕಾಶನ ಏನ್ರಿ ಬೆಂಕಿಯಿಂದ ಸುಳಲ್ಪಟ್ಟದಕ್ಕೆ ಏನ್ ಮಾಡ ದೇವರು ಈಡಲ್ಪಟ್ಟಿದೆ ನೋಡಿ. ಓಕೆ ಓದೋಣ. 2ನೇ ಪೇತ್ರ 3ನೇ ಅಧ್ಯಾಯ 10 ರಿಂದ 12 ಓದ್ರಿ ಯಾರಾದ್ರ. 2 ಪೀಟರ್ 3rd chapter 10-13.
ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ
ನೋಡ್ರಿ
ಆ ದಿನದಲ್ಲಿ.
ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಭೂಮಿ ಆಕಾಶವೋ ಏನಿದಂತೆ ಸುಟ್ಟಿ ಲಯವಾಗಿ ಹೋಗುವುದು. ಯಾವ ಭೂಮಿ ಆಕಾಶ? ಈಗಿರುವಂತ ದುಷ್ಟ ಭೂಮಿ ದುಷ್ಟ ಏನ್ರಿ ಆಕಾಶ. ಅದರ ಸೈತಾನ ಆಡಳಿತ ಇವೆಲ್ಲ ಏನಾಗ್ಬಿಡ್ತಂತೆ ಹೋಗ್ಬಿಡ್ತಂತೆ. ಏನಂತ ಹೇಳ್ತಾರೆ ಅಲ್ಲಿ ಓಡಿ ಹೋಗಿ ಇನ್ನು ಕಾಣಿಸ್ಕೊಂಡ್ಲೇ ಇಲ್ಲ ಅಂತರಿ. ಅದರ ಕಾಣಿಸ್ದಕ್ಕೆ ಆಗುವುದಿಲ್ಲ ಅಲ್ಲ, ಅದೇ ಕಾಣಿಸದೆ ಆಗುವುದು ಕಣ್ಣಿಗೆ ಇನ್ಯಾವತ್ತು ಕಾಣಿಸ್ಕೊಳ್ಳಲ್ಲ ಅಂತ ರೀ. ಅದರ ಕರ್ತಂದಿ ಈಗ ಇವತ್ತು ದೇವರು ಏನು ಮಾಡೋರೆ ಈ ಸೇತನ ಆಳ್ವಿಕೆನ ಅನುಮತಿ ಕೊಟ್ಟವ್ರೆ, ಇನ್ ಮುಂದಕ್ಕೆ ಇನ್ಯಾವತ್ತಾರೋ ಅನುಮತಿ ಕೊಡ್ತಾರ? ಅದರ ಇನ್ಯಾವತ್ತಾರೋ ಮುಂದಕ್ಕೆ ಯಾವತ್ತ ಯುಗ ಯುಗಾಂತರಗಳಲ್ಲಿ ಇನ್ಯಾವತ್ತಾರ ಒಂದು ಚಾನ್ಸ್ ಅದರ ದುಷ್ಟಕ್ಕೆ ಆಳ್ವಿಕೆ ಮಾಡಕ್ ಕೊಡ್ತಾರ ಅಂದ್ರೆ ಇನ್ಯಾವತ್ತು ಬರಲಿ. ಅದ್ಕೊಂಡ್ಬೇಕ್ರಿ ಇನ್ಯಾವತ್ತು ಕಣ್ಣಿಗೆ ಕಾಣಿಸೋದಿಲ್ಲ ರೀ, ಓಡಿ ಹೋಯ್ತು ಇನ್ ಯಾವತ್ತಿನಾಗಲ್ಲ ಸ್ಥಿತಿಗತಿಗಳು ವಾಪಸ್ ಹಿಂತಿರುಗಿ ಬರೋದಿಲ್ಲ. ಸರಿ ಈ ಭೂಮಿ ಆಕಾಶ ಹೋಗ್ಬಿಟ್ಟ ನೆಕ್ಸ್ಟ್ ಇನ್ಯಾವುದು ಭೂಮಿ ಆಕಾಶ, ಇನ್ಯಾವ್ದು ಇದೆ ಭೂಮಿ ಆಕಾಶ?
ನೂತನ ಮಂಡಲ,
ನೂತನ
ಭೂಮಂಡಲ, ನೂತನ ಆಕಾಶ,
ವೆರಿ ಗುಡ್ ಅಲ್ವರ. ನೂತನ ಭೂಮಂಡಲ, ನೂತನ
ನೂತನ
ಆಕಾಶ. ಯಾರು ನೂತನ
ಅಲ್ಲಿ
ಆಕಾಶ ಯಾರು?
ಯೇಸು ಕ್ರಿಸ್ತರು ಸಭೆ ಮತ್ತು
ವೆರಿ ಗುಡ್
ನಾವೆಲ್ಲ
ಅಲ್ವರ, ಯೇಸು ಕ್ರಿಸ್ತನ ಸಭೆ, ನೂತನ ಆಕಾಶ, ನೂತನ ಭೂಮಂಡಲ ಅಂದ್ರೆ ಇದೇ ಭೂಮಿ ಮೇಲೆ
ದೇವ
ಆಡಳಿತ
ಪಿತೃಗಳ ರಾಜ್ಯ
ಪಿತೃಗಳ.
ಲೋಕ ಎಲ್ಲ ಆಗ್ತದೆ,
ವೆರಿ ಗುಡ್. ಪಿತೃಗಳು
ಅಲ್ಲಿ
ಮತ್ತೆ
ನೀತಿ ವಾಸವಾಗಿರುತ್ತೆ
ವೆರಿ ಗುಡ್ ಪಿತೃಗಳು ಮತ್ತೆ ಲೋಕದ ಜನಗಳು
ಲೋಕ ಜನ.
ಅದರ ವೆರಿ ಗುಡ್ ಅದರ. ಸೊ ಇವ್ರು ಏನ್ ಮಾಡ್ತಾರೆ ನೂತನ ಆಕಾಶ ನೂತನ ಭೂಮಂಡಲ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಇದೆ ಪೇತ್ರ ಹೇಳ್ತಾರೆ ನೋಡ್ತೀರಿ. ಇಲ್ಲಿ ಓದೋಣ, ಇಲ್ಲಿ 2ನೇ ಪೇತ್ರ 3ನೇ ಅಧ್ಯಾಯ. ಸಿಸ್ಟರ್ ನೀವು ನಿಲ್ಸಿದ್ರಲ್ಲ ಅನ್ನೋ ಸಿಸ್ಟರ್ ಹಂಗೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. 2ನೇ ಪೇತ್ರ 3ನೇ ಅಧ್ಯಾಯ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಂಗೆ ನೀವು 11ನೇ ವಾಕ್ಯದಲ್ಲಿ ನಿಲ್ಸಿರಿ, 11ನೇ ನಿಲ್ಸಿರ್ಬೇಕು. ಹಂಗೆ
ಹೌದು ಹೌದು ಹೌದು. ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ.
ನೋಡ್ರ
ಅವುಗಳಲ್ಲಿ ನೀತಿಯು ವಾಸವಾಗಿರುವುದು.
ನಾವು ಏನ್ ನೋಡ್ತಾ ಇದ್ರಿ, ನೂತನ ಆಕಾಶ ನೂತನ ಭೂಮಂಡಲ ಏನ್ ಮಾಡ್ತಾ ಇದ್ರಿ, ಎದುರು ನೋಡ್ತಾ ಇದ್ವಿ.
ನೋಡ್ತಾ ಇದ್ದೀವಿ.
ಅದ್ರಲ್ಲಿ ಏನಪ್ಪ ಇದೆ ಅಂದ್ರೆ ನೀತಿ ವಾಸವಾಗಿರ್ತಂತೆ. ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳೇ ನೀತಿ ಅಲ್ದರ ಏನ್ರಿ ಸಂತೋಷ ಸಮಾಧಾನ ಅನ್ಯಾಯ ಮೋಸ ವಂಚನೆ ಯಾವುದು ಇಲ್ದಿರಂತ ಒಂದು ನೀತಿ ಒಂದು ರಾಜ್ಯ ಏನಾಗಿತ್ತು ಸ್ಥಾಪನೆ ಆಗಿರ್ತಂತೆ ಅಲ್ವರ. ಅದಕ್ಕೆ ನಾವು ಏನು ನೋಡ್ತೀರಿ ಏನ್ರಿ ಹಾ ಏನಪ್ಪ ನೋಡಿದ್ರೆ ಅಂತಂದ್ರೆ ಏನ್ರಿ ಹಾ ಒಂದು ಬಿಳಿ ಸಿಂಹಾಸನವನ್ನು ಏನು ಮಾಡುತ್ತೆ ನೋಡ್ರಂತೆ ಅಲ್ವರ, ಏನ್ರಿ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದ್ರ ಮೇಲೆ ಕೂತಿರೋದು ನೋಡ್ರಂತೆ ಅಂದ್ರೆ. ಅದಕ್ಕೆ ನೋಡ್ಬೇಕ್ರೆ ಬಿಳಿ ಸಿಂಹಾಸನ ಅಂದ್ರೆ ಏನಪ್ಪ ನಮಗೆ ಬಿಳಿ ಅಂತಾನೆ ಅರ್ಥ ಗೊತ್ತು. ಬಿಳಿ ಹೇಳ್ರಿ ಏನ್ ಹೇಳ್ತಾರೆ ಬಿಳಿ ಅಂದ್ರೆ ಏನು ಬೈಬಲ್ ಅರ್ಥ?
ಪರಿಶುದ್ಧವಾದ
ವೆರಿ ಗುಡ್,
ಶುದ್ಧ
ಶುದ್ಧ ಪರಿಶುದ್ಧ ಆಮೇಲೆ ಆಮೇಲೆ
ಪರಿಶುದ್ಧ ನ್ಯಾಯ ನೀತಿ ರೀ
ಹಾ ಪರಿಶುದ್ಧ ನೀತಿ ಆಮೇಲೆ ಇನ್ನೇನು ಹಾ
ದೇವರ ಸಿಂಹಾಸನ
ಹಾ ಆಮೇಲೆ ಸತ್ಯ ಅಲ್ವರ್. ಹಾ ಏನ್ರಿ ಹಾ ಶುದ್ಧತೆ ಕಲ್ಮಶಗಳು ಇಲ್ದಿರೋದು ಅಲ್ವರ ಅಂದ್ರೆ
ದೇವರ
ಹಾ ಅನ್ಯಾಯ ಇಲ್ದಿರಂಥದ್ದು, ಪಕ್ಷಪಾತ ಇಲ್ದಿರಂಥದ್ದು, ಬೆಳ್ಳಕ್ಕೆ ಏನ್ರಿ ಎಲ್ಲ ರೀತಿ ಒಳ್ಳೆ ತರ ಇರೋಂಥದ್ದು ಅದರ. ಹಂಗಾರೆ ಅವರ ಸಿಂಹಾಸನಕ್ಕೆ ಅಸ್ಥಿಭಾರ ಏನಂತ ನೋಡ್ತೀರಿ ಬೈಬಲಲ್ಲಿ ಹಾ ಆಯ್ತಲ್ಲ ಕೀರ್ತನೆಯಲ್ಲಿ ಓದಿಂತೀರಿ ಕೀರ್ತನೆ.
ನೀತಿ ಸತ್ಯತೆಗಳೇ
ವೆರಿ ಗುಡ್ ಅದರ ಸಾಮ್ಸ್ 89 ಕೀರ್ತನೆ 89:14 ಓದ್ರಿ. ಸಾಮ್ಸ್ 89:14 ನೋಡಿ.
ನೀತಿ ನ್ಯಾಯಗಳು
ನೀತಿ
ನಿನ್ನ
ನ್ಯಾಯಗಳು
ಸಿಂಹಾಸನ ಓದಿಸಿ
ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿವಾರವು ನಿನ್ನ ಸಾನ್ನಿಧ್ಯ ಸೇವಕರು
ದೂತರು
ಪ್ರೀತಿ ಸತ್ಯತೆಗಳೇ
ನೋಡ್ರ
ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ
ನೋಡ್ರ ಏನ್ರಿ ನೀತಿ ನ್ಯಾಯ ನಿನ್ ಸಿಂಹಾಸಕ್ಕೆ ಏನ್ರಿ ಅಸ್ಥಿಭಾರ ಅಂತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರಗಳೆ ದೇವರ ಸಿಂಹಾಸಕ್ಕೆ ಅಸ್ಥಿಭಾರ ಫೌಂಡೇಶನೇ ನೀತಿ ನ್ಯಾಯ. ಅನ್ಯಾಯ ದೇವರು ಯಾವತ್ತೂ ಮಾಡಲ್ಲ ರೀ. ನೀತಿನ ಬಿಟ್ಟುಬಿಟ್ಟು ದೇವರು ಇನ್ ಯಾವ ಕೆಲಸನೇ ಮಾಡಕ್ ಹೋಗಲ್ಲ ಮಾಡಕ್ ಹೋಗಲ್ಲ ಅದ್ರಾಗ ಅಸ್ಥಿಭಾರನೇ ನೀತಿ ನ್ಯಾಯ ಅಲ್ವರ. ಅದೇ ನೋಡ್ಬೇಕ್ರೆ ತನ್ನ ಸಾನ್ನಿಧ್ಯ ದೂತರು ಏನ್ರಿ ಪ್ರೀತಿ ಸತ್ಯತೆಗಳು ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ. ಅದಕ್ಕೆ ಅವರು ನ್ಯಾಯ ತೀರ್ಪು ಮಾಡ್ಬೇಕಾರೆ ಆ ನ್ಯಾಯ ತೀರ್ಪು ಹೆಂಗಪ್ಪ ಇರ್ತಂದ್ರೆ ಶುದ್ಧವಾಗಿರ್ತದೆ ರೀ, ಪರಿಶುದ್ಧವಾಗಿರ್ತಾರೆ. ಅದರಲ್ಲಿ ಕೆಟ್ಟದ್ದು ಮೋಸ ವಂಚನೆ ಅನ್ಯಾಯ ಯಾವುದು ಏನಾಗಿರ್ಲಂತ ರೀ ಇರಲ್ಲ ರೀ ಅದರ. ಸೊ ಎಲ್ಲರಿಗೂ ಸರಳವಾಗಿ ಎಲ್ಲರಿಗೂ ನೀತಿಗನುಸಾರವಾಗಿ ಯೋಗ್ಯವಾಗಿ ಕರೆಕ್ಟಾಗಿ ಏನು ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರಂತೆ ಅಲ್ವರ. ಸರಿ ಆ ಥರ ವಾಕ್ಯ ಇದೆಯಾ? ಯೇಸು ಕ್ರಿಸ್ತು ಎಲ್ಲರಿಗೂ ಏನ್ರಿ ನೀತಿಗೆ ಪ್ರಕಾರವಾಗಿ ಮೋಸನೇ ಮಾಡ್ದಿರಾ ನ್ಯಾಯ ತೀರ್ಪು ಮಾಡ್ತಾರಂತ ವಾಕ್ಯ ಇದೆಯಾ?
ಇಲ್ಲ ಬ್ರೀ
ಇದೇ ರೀ ಬ್ರೀ
ಎಲ್ಲಿದೆ?
ಅಪೊಸ್ತಲ 17:31 ಐತಿ
ಹಾ ಪರವಾಗಿಲ್ಲ ಇಲ್ಲ ಬಾಬರ್, ವೆರಿ ಗುಡ್. ಅಪೊಸ್ತಲ ಕೃತ್ಯಗಳು 17:31 ಓದ್ರಿ. ವೆರಿ ಗುಡ್ ಓದ್ರಿ.
ಯಾಕೆಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ.
ನೋಡ್ರ ಏನ್ರಿ ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದು ದಿವಸನೇ ಮಾಡದಂತೆ ಗೊತ್ತು ಮಾಡಿದಾರಂತೆ ಆಮೇಲೆ.
ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ.
ಅದಕ್ಕೆ ಯೇಸು ಕ್ರಿಸ್ತ ರೆಸರೆಕ್ಷನ್ ಮಾಡಿದಲ್ಲಿ ಇದಕ್ಕೆ ಪ್ರೂಫ್ ಕೊಟ್ಟಂತೆ. ಹಂಗೆ ಎಲ್ಲರಿಗೂ ನ್ಯಾಯ ತೀರ್ಪು ಆಗ್ತದಂತೆ ನೀತಿಗನುಸಾರವಾಗಿ ಆಗ್ತಾರೆ ನೋಡ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸರಳ ಅನ್ಯಾಯವಾಗಿ ಅಲ್ವೇ ಇಲ್ಲ ರೀ ಅದರ. ಅವರ ಕೃತ್ಯಗಳು ತಕ್ಕಂತೆ ಏನು ಮಾಡ್ತಾರೆ ಕೊಡ್ತಾರೆ ಅದರ. ನಾವೇ ತಿಳ್ಕೊಂಬತ್ತೀರಿ ಕೃತ್ಯಗಳು ತಕ್ಕಂತೆ ಕೊಡ್ತಾರೆ ಅಂತಂದ್ರೆ ಸರಿಯಾಗಿ ಕೊಡ್ತಾರೆ ನೋಡು ಹಂಗಲ್ಲ ರೀ. ಕೃತ್ಯಗಳು ತಕ್ಕಂತೆ ಕೊಡ್ತಾರೆ ಅಂದರೆ ಅವ್ರಿಗೆ ಏನು ಕೊಡಬೇಕು ಅಷ್ಟನ್ನೇ ಕೊಡ್ತಾರೆ ಅಂತ ಅರ್ಥ. ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ತೀವ್ರವಾಗಿ ಏನು ಮಾಡಕ್ಕೆ ಹೋಗಲ್ಲ, ಶಿಕ್ಷೆ ಹಂಗೆಲ್ಲ ಕೊಡಕ್ಕೆ ಹೋಗಲ್ಲ ಅಂತ. ಏನು ಕೊಡಬೇಕು ರೀಸನಬಲ್ ಏನು ಕೊಡಬೇಕು ಅದನ್ನೇ ಕೊಡ್ತಾರಂತೆ ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಹಾ ಏನಪ್ಪ ನೋಡ್ತೀರಿ ಏನ್ರಿ ನೆಕ್ಸ್ಟ್ ಇವಾಗ ಓದಂತೀರಿ ಪ್ರಕಟಣೆ 20ನೇ ಅಧ್ಯಾಯ ಏನ್ರಿ 12ನೇ ವಾಕ್ಯ ನೋಡಿ. ಅವರು ಭೂಲೋಕದಲ್ಲಿ ಏನ್ರಿ ನ್ಯಾಯ ತೀರ್ಪನ್ನು ಮಾಡ್ಬೇಕಾರೆ ಫಸ್ಟು ಹಳೆದೆಲ್ಲ ಏನಾಗ್ಬಿಡ್ಬೇಕು ಓಡೋಗ್ಬಿಡ್ಬೇಕು. ಆಮೇಲೆ ತನ್ನ ಒಂದು ಸಿಂಹಾಸನ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಸಿಂಹಾಸನಕ್ಕೆ ಅಸ್ಥಿ ಬರೋದು ನೀತಿ ನ್ಯಾಯ, ನೀತಿ ನ್ಯಾಯ ಆದ್ಮೇಲೆ ಏನು ಮಾಡೋದು ಆಡಳಿತನ ಶುರು ಮಾಡೋದು. ಅದರ ಸಿಂಹಾಸನ ಕೂತ್ಕೊಂತಂದ್ರೆ ಏನ್ರಿ ಅಧಿಕಾರದಲ್ಲಿ ಏನು ಮಾಡ್ತಾರೆ ಕೂತ್ಕೊಂತಾರೆ ಅದರ ರಾಜ್ಯಾಧಿಕಾರ ಏನು ಮಾಡ್ತಾರೆ ಅವರು ತನ್ನ ಕೈನಲ್ಲಿ ವಹಿಸ್ಕೊಂತಾರೆ. ಆಡಿ ಭೂಲೋಕದಲ್ಲಿ ರಾಜ್ಯಾಧಿಕಾರ ರಾಜ್ಯನಾಗಿ ಬಂದವರು ಆದರೆ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ಹೇಳ್ತಾರೆ ನಾನು ಅದರ. ಭೂಲೋಕದಲ್ಲಿ ಕ್ರಿಸ್ತನ ಕಣ್ಣು ಕಾಣಿಸಲ್ಲ, ಜನಗಳಿಗೆ ಕಣ್ಣು ಕಾಣಿಸೋಂಥ ರೀತಿಯಲ್ಲಿ ತನ್ನ ರಾಜ್ಯ ಭೂಲೋಕದ ಸ್ಥಾಪನೆ ಆಗಬೇಕಾದ್ರೆ ಆ ಅಧಿಕಾರನ ಭೂಮಿಯಲ್ಲಿ ಮಾಡ್ತಾರೆ ವಹಿಸ್ಕೊತಾರೆ. ಇವಾಗ ಯೇಸು ಕ್ರಿಸ್ತ ಭೂಲೋಕದಲ್ಲಿ ತನ್ನ ಅಧಿಕಾರನ ವಹಿಸ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲ ರಾಜ್ಯಗಳ ಐತೆ ಇನ್ನ ಭೂಲೋಕದ ಪ್ರಜೆಗಳೆಲ್ಲ ಇದಾರಲ್ಲ ಏನಂತಾರೆ ಮಂತ್ರಿಗಳು ಅಲ್ಲ ಅವ್ರ ಕೈಲಿ ಇದೆ ಅದರ. ಆದರೆ ಮೇಲ್ಗಡೆ ಏನು ಮಾಡ್ತಾವ್ರೆ ಅವರು ಅವರು ಸಿಸ್ಟಮ್ನ ಬದಲಾವಣೆ ಮಾಡ್ತಾವ್ರೆ. ಅದರ ಇನ್ನ ಕಣ್ಣು ಕಾಣಂತ ರೀತಿಯಲ್ಲಿ ಇಬ್ಬರು ಹೊತ್ತಲ್ಲಿ ತನ್ನ ರಾಜ್ಯ ಏನಾಗಿಲ್ಲ, ಇನ್ನ ಸ್ಥಾಪನೆ ಆಗಿಲ್ಲ. ಅಂದ್ರೆ ಅಬ್ರಹಾಮ್ ಇಸಾಕು ಯಾಕೋ ಅವೆಲ್ಲ ಕಣ್ಣು ಕಾಣಿಸ್ತಾ ಇದ್ದಾರಾ? ಇಲ್ಲ ನೋಡಿರ್ತೀರಿ. ಆ ಒಂದು ರಾಜ್ಯಾಧಿಕಾರನ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ವಹಿಸ್ಕೊಬೇಕಾದ್ರೆ ಏನಾಗ್ತಾರಂತೆ, ಆವಾಗ ಮುಂದಕ್ಕೆ ಆಗಂತ ವಿಚಾರಣೆ ಮಾಡ್ತಾರೆ, ಹೇಳ್ತಾರೆ. ನಾನು ನೋಡಿ ಓದೋಣ, ಪ್ರಕಟಣೆ 20ನೇ ಅಧ್ಯಾಯ 12ನೇ ವಾಕ್ಯ.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳು ಆದ್ದರಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪು ಆಯಿತು.
ಓಕೆ. ಅಲ್ಲರ ನೋಡ್ಬೇಕ್ರೆ ಏನಂತ ನೋಡ್ತೀರಿ, ಇದಲ್ಲದೆ ಸತ್ತವರಾದ ಏನ್ರಿ ದೊಡ್ಡವರು ಚಿಕ್ಕವರು ಏನ್ರಿ ಎಲ್ಲರೂ ಏನ್ರಿ ಆತನ ಸಿಂಹಾಸನ ಮುಂದೆ ನಿಂತಿರೋದನ್ನ ಕಂಡನು ಅಂತ ಹೇಳ್ತಾರೆ. ಅದೆಲ್ಲ ನಿಂತ್ಕೊಂಡ್ಬಿಡ್ತಾರೆ, ಅಯ್ಯೋ ಯೇಸು ಕ್ರಿಸ್ತ ಎರಡನೇ ಬರ್ಕೆ ಬರ್ಬೇಕಾದ್ರೆ ಎಲ್ಲರೂ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅಂತ. ಅದರ ಯೋಚನೆ ಮಾಡಿದ್ದೀರಿ, ಇಡೀ ಲೋಕ ಜನಗಳ ಕ್ಯೂನಲ್ಲಿ ನಿಂತ್ಕೊಂಡಾದ್ರೆ ಭೂಮಿ ಸುತ್ತಲೇ ಸುತ್ತೊಡಿಬೇಕು, ಅಷ್ಟು ಕೋಟಿ ಜನಗಳು ಏನಾಗ್ರೆ ಭೂಲೋಕದ ಜನಸಂಖ್ಯೆ ಅವರೇ ಎಲ್ಲರ ಸತ್ತವರು ಏನು ಮುಂದೆ ಬಂದು ನಿಂತ್ಕೊಂಡ್ರೆ ನಿಮ್ಮ ಎಲ್ಲರೂ ಬಂದ್ಬಿಟ್ಟು ದೇವರಿಗೆ ಅಕೌಂಟೇಬಲ್ ರೀ. ಬೈಬಲ್ ಏನು ನೋಡ್ತೀರಿ, ಸೇತಾನು ದೇವ್ರ ಮುಂದೆ ಏನು ಮಾಡಂತೆ ಬಂದು ನಿಂತ್ಕೊಂಡ ಅಂತ ನೋಡ್ತೀರಿ. ಎಲ್ಲ ದೂತರುಗಳು ದೇವ್ರ ಮುಂದೆ ನಿಂತ್ಕೊಬೇಕಾದ್ರೆ ಸೇತಾನ್ ಕೂಡ ಏನು ಮಾಡಂತೆ, ಆಪಾದಿಕ ದೂತ ಬಂದ್ಬಿಟ್ಟ ಯೋಬನ 1ನೇ ಅಧ್ಯಾಯದಲ್ಲಿ ಬಂದು ನಿಂತ್ಕೊಂಡ ಅಂತ ನೋಡ್ತೀರಿ. ಹಂಗೆ ಏನರ್ಥ, ಬಂದು ನಿನ್ನೆ ಮುಂದೆ ನಿಂತ್ಕೊಂಡ್ಬಿಟ್ಟ ಎಲ್ಲ ದೂತರುಗಳು ಬಂದು ಕ್ಯೂ ನಿಂತ್ಕೊಂಡ್ರೆ ಅದು ತಗೊಳಪ್ಪ, ತೊಗೊಳಿ ದೇವ್ರೇನ ಇದು ಹೋಮ್ವರ್ಕ್ ಮಾಡಿದ್ದೀನಿ, ಇಲ್ಲ ಕ್ಲಾಸ್ ವರ್ಕ್ ಮಾಡಿದ್ದೀನಿ, ಹೇಳಿದ್ದೆಲ್ಲ ಮಾಡಿದ್ದೀನಿ ಅಂತ ನೋಡ್ಸೋದಿಕ್ಕ. ನಿಂತ್ಕೊಂಡವ್ರೆ ಅಂತ ಏನು ಮೀನಿಂಗು, ಎಲ್ಲರೂ ದೇವ್ರಿಗೆ ಏನಾಗಾರೆ ಅಧೀನರು ಇದ್ದಾರೆ, ದೇವ್ರಿಗಿಂತ ದೊಡ್ಡವರು ಇನ್ಯಾರೂ ಇಲ್ಲ. ದೇವ್ರನ್ನ ಬಿಟ್ಟು ಆತನ ಪರ್ಮಿಷನ್ ಇಲ್ದ್ರ ಯಾರು ಏನು ಮಾಡೋಕ್ಕಾಗಲ್ಲ ಅಂತಲೇ ಅರ್ಥ ರೀ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ. ಅಲ್ವರ ಅದು ನೋಡ್ಬೇಕ್ರೆ, ದೇವರ ಮುಂದೆ ಎಲ್ಲವೂ ಏನಾಗಿದೆ ಬಹಿರಂಗವಾಗಿದೆ, ಯಾವುದು ಮುಚ್ಚುಮರೆ ಯಾವುದು ಇಲ್ಲ. ಅಲ್ವರ ಆಮೇಲೆ ಏನ್ರಿ ಸತ್ತವರಲ್ಲಿ ಏನ್ರಿ ಚಿಕ್ಕವರು ದೊಡ್ಡವರು, ಏನು ಸತ್ತವರು ಯಾರಿಗೆ ಸತ್ತವರು ಅಂತ ನೋಡ್ಬೇಕಾದ್ರೆ ಆ್ಯಕ್ಚುಲಾಗಿ ಸತ್ತೋಗಿರೋರಲ್ಲ ರೀ. ಬೈಬಲಲ್ಲಿ ಎರಡು ಥರ ಸತ್ತವರವ್ರೆ, ಒಬ್ಬರು ಸತ್ತಿ ಸಮಾಧಿಗೆ ಸೇರಿರೋರು, ಇನ್ನೊಬ್ಬರು ಏನ್ರಿ ಬದುಕಿರ್ತಾರೆ ಆದರೂ ಕೂಡ ದೇವ ದೃಷ್ಟಿ ಏನಾಗೋರು ಇವರು ಸತ್ತವರ ಲೆಕ್ಕ. ಇವ್ರು ಆ್ಯಕ್ಚುಲಾಗಿ ಸತ್ತಿಲ್ಲ, ಅದರ ಸಾಯ್ತಾ ಅವರೇ. ಅಲ್ವರ ಇವಾಗ ಜನಗಳು ಭೂಲೋಕದಲ್ಲಿ ಬದುಕ್ತಾ ಇದ್ದಾರಾ ಇಲ್ಲ ಸಾಯ್ತಾ ಇದ್ದಾರಾ ಅಂತ ಕೇಳಿದ್ರೆ ಜನಗಳು ಅವರೇ ತನ್ನ ಬಾಯಿನಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ನಾವೇನು ಮಾಡ್ತಾ ಇದ್ರಿ ಇವತ್ತು,
ಸಾಯ್ತಾ ಇದ್ದೀವಿ ಅಂತಾರೆ.
ಏನಪ್ಪ ಜೀವನ, ಸಾಯ್ತಾ ಇದ್ದೀನಪ್ಪ ದಿನ ದಿನ ನಮ್ಗೆ ಸಾಕಾಗ್ಬಿಟ್ಟಿದೆ ಹೇಳ್ತಾರೆ ಇಲ್ವಾ? ಯಾಕೆ? ಯಾಕಂದ್ರೆ ಬೇಸತ್ತೋಗ್ಬಿಟ್ಟಿದೆ, ಜೀವಂತವಾಗಿಲ್ಲ, ಅವರು ಬದುಕಿಲ್ಲ ರೀ, ಸಾಯ್ತಾವ್ರೆ. ಇದನ್ನೇ ಯೇಸು ಕ್ರಿಸ್ತ ಏನು ಮಾಡಿದ್ದು, ಒಬ್ಬ ಮನುಷ್ಯನ್ ಕೇಳಿದ್ದು. ನಾನೇನು ಕೇಳ್ತಾನೆ, ಸ್ವಾಮಿ ನಾನೇನು ಮಾಡ್ತೀನಿ, ಹಿಂದೆ ಬರ್ತೀನಿ, ಆದರೆ ಮೊದಲು ಹೋಗ್ಬಿಟ್ಟು ಏನು ಮಾಡ್ತೀನಿ, ತಂದೆ ತಾಯಿ ಏನು ಮಾಡ್ತೀನಿ, ಉತ್ತರ ಕ್ರಿಯೆ ಮಾಡಿಬಿಟ್ಟ ನಾನು ಬರ್ತೀನಿ ಅಂತ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ವೆರಿ ಗುಡ್, ಹೋಗ್ ಬಾ, ಹೋಗು, ಒಂದು 2 ದಿನ ರಜಾ ಕೊಟ್ ಬಾ ಅಂತಂದ್ರ.
ಇಲ್ಲ ಇಲ್ಲ ನನ್ನ ಹಿಂದೆ ಸತ್ತವರಲ್ಲಿ ಏನು ವಿಚಾರಿಸ್ತೀರಿ ಅಂತ ಹೇಳ್ತಾರ.
ಅಲ್ವರ ನೋಡಿ, ನಮ್ಮ ಗುರುಗಳು ಹೆಂಗವ್ರೆ, ರಜಾನೆ ಕೊಡಲ್ಲ ನೋಡಿರ್ತೀನಿ, ದೇವ್ರ ವಿಚಾರದಲ್ಲಿ ಆಲಸ್ಯನಿಲ್ಲ ರೀ. ಅದರ ಹಿಂದೆ ಮುಂದೆ ನೋಡಿದ್ರ ಏನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಅಲ್ವರ ನೋಡಪ್ಪ, ನೀನು ಬರಬೇಕು ಅಂತಂದ್ರೆ ಅದು ಇದು ಕಮಿಟ್ಮೆಂಟು ಇವೆಲ್ಲ ಇಟ್ಕೊಟ್ರೆ ಆಗಲ್ಲ ರಜಾ. ಏನ್ ಮಾಡಕ್ಕೆ, ಸತ್ತವ್ ಸತ್ತದ್ ಏನ್ ಮಾಡ್ತಾರೆ ಮಾಡ್ತಾರೆ ನೋಡಿ, ಓದೋಣ ಇಲ್ಲಿ ಮ್ಯಾಥ್ಯೂ 8:22. ಮ್ಯಾಥ್ಯೂ 8:22 ಓದಮ್ಮ ಲಿಖಿತ.
ಏಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು.
ನನ್ನ ಹಿಂದ್ಗಡೆ ಬಾ, ಸತ್ತವ್ರು ಏನ್ ಮಾಡ್ಲಿ, ಸತ್ತವ್ರನ್ನ ಉತ್ತರ ಕ್ರಿಯೆ ಮಾಡ್ಲಿ. ಏನ್ ಸತ್ತವ್ರು ಅಂತಂದ್ರೆ ಆಡಿ ಸತ್ತವ್ರು ಸಮಾಧಿ ಎಲ್ಲ ಬಿಟ್ಟವ್ರೆ, ಅವರೆಲ್ಲ ಎದ್ದು ಬಂದು ಇವ್ರು ಸತ್ತ ಬಿಟ್ರಡ ನಿನ್ ತಾನೇ ಅವನ ಹೇಳ್ಕೊಂಡೋಗ್ಬಿಟ್ಟು ಸಮಾಧಿ ಮಲಿಸ್ಬಿಡ್ಲಿ, ಉತ್ತರ ಕ್ರಿಯೆ ಮಾಡ್ಲಿ ಅಂತಾನ? ಇಲ್ಲ ರೀ, ಜಗತ್ತಲ್ಲಿ ಬದುಕಿರೋರು ಎಲ್ಲರೂ ದೇವ್ರ ದೃಷ್ಟಿಯಲ್ಲಿ ಹೆಂಗಿದಾರಂತೆ, ಸತ್ತವರಾಗೇ ಇದ್ದಾರೆ. ಯಾಕೆ ದೇವ್ರ ಲೆಕ್ಕದಲ್ಲಿ ಏನು ಹಣ್ಣ ತಿಂದಿದ್ದೀನಿ ಸತ್ತಂತನೇ ಲೆಕ್ಕ, ಎಷ್ಟೇ ದಿನ ಬದುಕಿರು ಇವತ್ತು ಸಾಯಿ ನಾಳೆ ಸಾಯಿ ಸತ್ತಂತನೇ ಲೆಕ್ಕ. ಅಲ್ವರ ದೇವ್ರ ದೃಷ್ಟಿಯಲ್ಲಿ, ದೇವ್ರ ತೀರ್ಪು ಕೊಟ್ಟಿದ ಮೇಲೆ ಅವ್ರ ನ್ಯಾಯಾಧಿಪತಿ ದೃಷ್ಟಿಯಲ್ಲಿ ಇನ್ನು ಹಣ್ಣ ತಿಂದಿದ್ರೆ ಪಾಪ ಮಾಡಿದ್ದೀನೇ ಸತ್ತಂತ ಲೆಕ್ಕ. ಅಲ್ವರ ಅದರಿಂದ ನೋಡಪ್ಪ, ನಿಮ್ಮ ತಂದೆ ತಾಯಿ ಆ್ಯಕ್ಚುಲಾಗಿ ಸತ್ತೋಗಿದ್ಮೇಲೆ ಭೂಲೋಕದಲ್ಲಿ ಎಷ್ಟೋ ಜನ ಅವರೇ, ಅವರೆಲ್ಲ ನನ್ನ ದೃಷ್ಟಿಯಲ್ಲಿ ಬದುಕಿಲ್ಲ, ಅವ್ರು ಹೋಗಿ ಏನು ಮಾಡ್ತಾರೆ, ತಂದೆ ತಾನೇ ಉತ್ತರ ಕೇಳಿ ಮಾಡ್ತಾರೆ, ನೀನೇ ಮಾಡೋ ಹಿಂದೆ ಬಾ, ನಾವೇನು ಮಾಡ್ತೀರಿ, ಫಸ್ಟ್ ಅವ್ರಿಗೆ ಏನು ಪಡೆದು ಕೊಡ್ತೀವಿ, ಅಯ್ಯೋ ಅಪ್ಪ ಅಯ್ಯೋ ಅಮ್ಮ ಅದರ ಅಕ್ಕ ತಂಗಿ ಸೋದರ ಸೋದರಿಗಳು ನೆಂಟರಿಷ್ಟರು ಬಂಧು ಬಳಗ ಯಾರೂ ಸತ್ತಿಲ್ದಿರಲ್ಲ, ಅಂದರೆ ಎಲ್ಲ ಸತ್ತವ್ರ ಲೆಕ್ಕನೇ ದೇವ್ರ ದೃಷ್ಟಿಯಲ್ಲಿ. ನಾವೇನು ಮಾಡ್ತೀರಿ, ಸತ್ತವ್ರ ಮನೆಗೆ ಕೂತಿರ್ತೀವಿ ಹೋಗ್ಬಿಟ್ಟು. ಅದರ ದೇವ್ರ ಆರಾಧನೆ ಟೈಮಲ್ಲಿ ಏನಿರ್ತೀರಿ, ಅದರ ದೇವ್ರ ಕ್ಲಾಸಸ್ ಇರೋ ಟೈಮಲ್ಲಿ ಏನು ಮಾಡ್ತೀರಿ, ಯಾವುದು ಮುಖ್ಯತ್ವ ಕೊಡ್ತೀರಿ? ಅದರ ಸತ್ತೋರು ಸತ್ತೋರು ಏನು ಮಾಡಲಿ ಅಂದರು ಉತ್ತಕ್ರಿ, ನೀನು ಅಂದಲ್ಲ ಬಿಟ್ಟೆ ಮಾಡೋ ನಿನ್ನ ಹಿಂದೆ ಬಾ ಅಂತಂದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವಲ್ಪಲೇ ಹಂಗಾರೆ ಸತ್ತೋರು ಅಂತಂದು ಯಾರಪ್ಪ ಅಂದರೆ ಬುರೋಗ್ತವೆ ಎಲ್ಲ ಪುನರ್ತನಾಗಿ ಬಂದಿರ್ತಾರೆ ನೋಡಿರ್ತೀನಿ. ಅವರು ಇನ್ನೂ ದೇವ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿ ಪರಿಶುದ್ಧವಾದಂತಹ ಹಂತಕ್ಕೆ ಬಂದಿಲ್ಲ, ಬರದೇ ಇರೋ ಕಾರಣ ದೇವ ದೃಷ್ಟಿ ಹೆಂಗಿದ್ರಂತೆ ಇನ್ನ ಸತ್ತವರೇ ಲೆಕ್ಕ ಅವರು. ಅದರ ಆದಾಮ್ಗಿರಂತ ಪರಿಪೂರ್ಣ ಅಂತ ಹಂತಕ್ಕೆ ಬಂದರೆ ಮಾತ್ರ ಒಬ್ಬ ದೇವ ದೃಷ್ಟಿಯಲ್ಲಿ ಬದುಕಿರಂತ ಲೆಕ್ಕ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಅದಕ್ಕೆ ಸತ್ತವರಲ್ಲಿ ಎಲ್ಲರೂ ಅಂದರೆ ಏನಂತ ಭೂಲೋಕ್ತಾನ ಪ್ರತಿಯೊಬ್ಬ ಮನುಷ್ಯನು ಆತನ ಮುಂದೆ ಏನು ಮಾಡ್ತಾ ಬಂದು ನಿಂತ್ಕೊಂತಂತೆ. ನೆಕ್ಸ್ಟ್ ಏನಾಗ್ತಾರಂತೆ ನಾವೇನು ನೋಡ್ತೀರಿ ವಾಕ್ಯದಲ್ಲಿ, ಹಾಗೆ ಕಂಟಿನ್ಯೂ ಮಾಡಿ.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು.
ಇವರು ಸಿಂಹಾಸನ ಮುಂದೆ ನಿಂತಿರೋದನ್ನ ಕಂಡ್ರಂತೆ. ಅಂದ್ರೆ ಯಾರಪ್ಪ ಕಂಡ್ರು, ಯಾರಿದ್ರು ಸಿಂಹಾಸನ ಮುಂದೆ, ಯಾರು ನಿಂತಿದ್ರಂತೆ, ಹೆಸರು ಕೊಟ್ಟಿದ್ದಾರಾ ಯಾರು ನಿಂತಿದ್ರು ಸಿಂಹಾಸನ ಮುಂದೆ ಅಂತ? ಹಾ, ಯಾರು ನಿಂತಿದ್ರ ಸತ್ತವರಲ್ಲಿ ಯಾರಂತೆ ಅಲ್ಲಿ? ಅರೆ ಅರೆ, ಎಲ್ಲ ಗಮನಿಸ್ಕೊಂಡು ಕೇಳಿಸ್ಕೊಂತ ಇದ್ರ ಇಲ್ಲಿ ಏನ?
ದೊಡ್ಡವರು
ಮಹಾ
ಚಿಕ್ಕವರು
ದೊಡ್ಡವರು ಚಿಕ್ಕವರು ಅದಕ್ಕೆ ಏನು ಅಂತಾರೆ, ಏನು ದೊಡ್ಡವರು ಚಿಕ್ಕವರು ಅಂದರೆ ಬ್ರದರ್ ಎಲ್ಲಾರಿಗೂ ತೀರ್ಪಿದೆ ಬ್ರದರ್, ಪುಟಾಣಿ ಪಾಪ ಅದು ಸರಿ ವಾಪಸ್ ಎದ್ದು ಬರೋ ಅದೇನು ಮಾಡ್ತಾರೆ ಸಿಂಹಾಸನ ಮುಂದೆ ನಿಂತ್ಕೊಬೇಕು, ಅದಕ್ಕೆ ಬ್ಯಾಪ್ಟಿಸಮ್ ಕೊಟ್ಬಿಡ್ಬೇಕು. ಹಾಂ, ಅದಾಗೇನು ಮಾಡು ಬ್ಯಾಪ್ಟಿಸಮ್ ಕೊಟ್ಬೇಕು, ಅದಕ್ಕೆ ಏನು ಮಾಡ್ತಾರೆ ರೋಮ್ ಕ್ಯಾಥಲಿಕಲ್ಲಿ? ಹಾಂ, ಗುಡ್ತಾಗೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಹಾಕ್ಬಿಡ್ತಾರೆ, ಸತ್ಕಿತ್ ಹೋದರೆ ಸಿಂಹಾಸನ ನಿಂತ್ಕೊಬೋದು, ಟಕ್ ಅಂತ ಎಲ್ಲ ಹೋಗ್ಬೋದು ಪರಲೋಕಕ್ಕೆ ಹೋಗ್ಬೋದು ಅಂತ. ಅಂದ್ರೆ ಏನಿದೆ ದೊಡ್ಡವರು ಚಿಕ್ಕವರು ಅಂದರೆ ಇದ ದೊಡ್ಡವರು ಚಿಕ್ಕವರು ಅಂತಂದರೆ. ಹಾಂ, ದೊಡ್ಡವರೊಂದೇನು ಚಿಕ್ಕವರೊಂದೇನು ನೋಡಿ ಲೈತ್ ನೋಡಿದ್ದೀನಿ. ಇವ್ರು ಯಾರು ಇವರ, ಇವ್ರು ಯಾರು ಇವರ,
ದೊಡ್ಡವರು
ದೊಡ್ಡವರ ಚಿಕ್ಕವರ?
ದೊಡ್ಡವರು
ತುಂಬ ದೊಡ್ಡವರು ಅಲ್ವರ ನೋಡ್ರಿ, ದೊಡ್ಡವರು ಅಂದ್ರ ತುಂಬ ಗಣನೀಯ ವ್ಯಕ್ತಿಗಳು, ಅದರ ಅಧಿಕಾರದಲ್ಲಿರೋರು, ಗೌರವ ಸ್ಥಾನದಲ್ಲಿರೋರು, ಉನ್ನತವಾಗಿರೋರು ದೊಡ್ಡವರು. ಅಂದ್ರ ಏನೋ ದೊಡ್ಡ ಕೂಟಕ್ಕೆ ಬಂದ್ರೆ ಏನು ಮಾಡ್ತೀರಿ, ದೊಡ್ಡವ್ರು ಬರ್ತಾರೆ, ಸೈಡ್ ಬಿಡ್ರಿ ಸೈಡ್ ಬಿಡ್ರಿ ಸೈಡ್ ಬಿಡ್ರಿ, ಜಾಗ ಬಿಡ್ರಿ, ದೊಡ್ಡವ್ರು ಜಾಗ ಬಿಡ್ರಿ. ಅಂದ್ರ ಇವರು, ಇವ್ರು ಯಾರು ಇವರ?
ಯವನಸ್ಸ
ಯವನಸ್ತನ? ಹಾ, ಅವನು ಯಾರ?
ಚಿಕ್ಕವರು ಬಡತನದಲ್ಲಿರೋರು.
ಹಾ, ಬಡತನದಲ್ಲಿರೋರು, ಕಷ್ಟದಲ್ಲಿರೋರು, ಏನಕ್ಕೂ ಬರ್ದಿರೋರು ಚಿಕ್ಕವರು. ಏಯ್, ಈ ಚಿಕ್ಕವನ್ನೆಲ್ಲ ಸೇರ್ಸ್ಬಿಡ ಕಣ, ಈ ಸಣ್ಣ ಪುಟ್ಟ ಇರೋದೆಲ್ಲ ಏನು ಮಾಡ್ಬಿಡಿ ನೀವು, ಏಯ್ ಎಲ್ಲ ಕರೆಸ್ಬಿಡ್ರಿ, ಓರಿ ಓರಿ ಓರಿ. ಅಂದ್ರೆ ದೊಡ್ಡವ್ರು ಬರ್ತವ್ರಿ, ಜಾಗ ಬಿಡ್ರಿ ಅಂತ ಹೇಳ್ತಾರಲ್ಲ, ಹಂಗ್ರಿ ದೊಡ್ಡವರು ಚಿಕ್ಕವರು ಅಂತ ಏನಂತೆ, ಎಂಥ ಉನ್ನತವಾದ ಸ್ಥಾನದಲ್ಲಿರಲಿ, ಎಂಥ ಕೆಳಮಟ್ಟದಲ್ಲಿರಲಿ, ಎಲ್ಲರ ಕ್ರಿಸ್ತರ ಮುಂದೆ ಏನು ಮಾಡೋಕೆ ಅಡ್ಡ ಬಿದ್ದು ನಮಸ್ಕರಿಸ್ಲೇಬೇಕು. ಯೆರೆಮೀಯ 31ನೇ ಅಧ್ಯಾಯ 34ನೇ ವಾಕ್ಯ, ಮಂಜುಳಾ ಸಿಸ್ಟರ್ ಓದ್ತೀರಾ, ಲೈನ್ ಇದ್ದೀರಾ? ಯೆರೆಮೀಯ 31 34.
ಇಲ್ಲ ಬ್ರದರ್, ಅವ್ರು ಇಲ್ಲ, ನಾನು
ಸರಿ, ನೀವು ಓದ್ತೀರಾ?
ಇಲ್ಲ ಸೃಷ್ಟಿ ಕೊಡ್ರಿ ಬ್ರದರ್. ಈಗ ಹೊರಗಡೆ
ಸರಿ, ಓಕೆ.
ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು.
ಚಿಕ್ಕವರು ಮೊದಲುಗೊಂಡು ದೊಡ್ಡವರು ತನಕ ಎಲ್ಲರೂ ಜ್ಞಾನ ಪಡ್ಕೊ. ಏನು ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಅಂತಂದರೆ ಎಳೆ ಮಕ್ಕಳು, ಪುಟಾಣಿ ಬೇಬಿಸು, ಅಲ್ಲಿಂದ ಹಿಡಿದು ವಯಸ್ಸಾದವರು ಅಂತಾನೆ. ಏನು ರೀ, ಎಂಥ ಉನ್ನತವಾದವರು ಕೆಳಮಟ್ಟದಲ್ಲಿರೋ ಎಲ್ಲರೂ ಈಕ್ವಲು, ಎಲ್ಲರೂ ಸತ್ತ ಏನು ಮಾಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ತಿಳ್ಕೊಳ್ತಾರೆ. ಅಂದರೆ ಅದರಲ್ಲಿ ಸತ್ತವರಲ್ಲಿ ಚಿಕ್ಕವರು ದೊಡ್ಡವರು ಆತನ ಸಿಂಹಾಸನ ಏನು ಮಾಡ್ತಾರೆ ನಿಂತಿರೋದನ್ನು ಕಂಡೆನೋ. ಅಂದ್ರೆ ಅಂದ್ರೆ ಏನರ್ಥ, ದೇವರಲ್ಲಿ ಪಾರ್ಶಾಲಿಟಿ ಇಲ್ಲ ರೀ. ಅಲ್ಲರ, ಓ ನೀನು ದೊಡ್ಡ ಕೋಟ್ಯಾಧಿಪತಿ, ಅಯ್ಯೋ ರೆಸ್ಪೆಕ್ಟ್ ಬಿಡಪ್ಪ ಅಮ್ಮ ಪಾಪ ಸಿಡ್ ಬಪ್ಪ. ಅಯ್ಯ, ಇವ್ನಿಗೆ ಸ್ಪೆಷಲ್ಲಾಗಿ ಏನು ಮಾಡೋಣ, ಸ್ವಲ್ಪ ಒಂದು ತೀರ್ಪು ಮಾಡೋಣ, ಸ್ಪೆಷಲ್ ಫೇವರ್ ಕೊಡೋಣ, ಆ ಥರಲ್ಲ ಏನಿಲ್ಲ ರೀ, ಎಲ್ಲರೂ ಈಕ್ವಲ್ಲೇ. ಆದ್ರೆ ನೋಡ್ಬೇಕಾದ್ರೆ ದರಿದ್ರನಿಗೂ ಅದೇ ತಕ್ಕಡಿ, ಶ್ರೀಮಂತರಿಗೂ ಅದೇ ತಕ್ಕಡಿ. ದೇವ ದೃಷ್ಟಿಯಲ್ಲಿ ವ್ಯತ್ಯಾಸನೇ ಇಲ್ಲ, ಪಕ್ಷಪಾತನೇ ಇಲ್ಲ. ಎಲ್ಲಿ ಕೊಟ್ಟವರೇ? ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 35ನೇ ವಾಕ್ಯ ಓದಿತೀನಿ. ಅಪೊಸ್ತಲ ಕೃತ್ಯಗಳು 10:35, ಅಪೊಸ್ತಲ ಕೃತ್ಯಗಳು 10:35.
ದೇವರು
ಪಕ್ಷಪಾತಿ ಅಲ್ಲ, ಯಾವ ಜನರ ದೇವರಿಗೆ ನೀತಿಯನ್ನು ನಡೆಸುವ ಇದ್ದಾರೆಂದು ಈಗ ನನಗೆ.
ನೋಡ್ರ, ದೇವ್ರೇನಂತೆ ಪಕ್ಷಪಾತಿ ಅಲ್ಲ ರೀ, ದೇವ್ರ ಪಕ್ಷಪಾತನೇ ನೋಡ್ತಾರಂತ ರೀ ಅಲ್ವರ. ಅದಕ್ಕೆ ಪರೀಕ್ಷೆ ನೋಡ್ತೀರಿ, ಅಲ್ಲಿ ಏನು ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ನೋಡ್ತೀರಿ. ಆಮೇಲೆ ಪುಸ್ತಕ ಇನ್ನೊಂದು ಜೀವ ಬದಿರ್ ಪಾರ್ಟಿ ಎಂಬ ಪುಸ್ತಕ ತೆರೆಯಲ್ಪಡ್ತಾನೆ. ಏನಿದು ಪುಸ್ತಕಗಳು ಅಂತಂದರೆ, ಇದು ನಾವು ಬೇಸಿಕ್ ಕ್ಲಾಸಲ್ಲಿ ನೋಡಿದಿರಿ, ಎಷ್ಟು ಜನ ಕ್ರೈಸ್ತವರುಗಳು ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಪುಸ್ತಕ ಮತ್ತು ಪುಸ್ತಕಗಳು ಎರಡು ಒಂದೇ ತಿಳ್ಕೊಂಬಿಟ್ಟು ಅಯ್ಯೋ ಜೀವ ಬದಿರ್ ಪಟ್ಟಿ ತೆಗೆದ್ಬಿಡ್ತಾರೆ, ಅದೆಲ್ಲ ನಮ್ಮ ಹೆಸರಿರ್ಬೇಕು. ಆ ಹೆಸರು ಪಕ್ಕದಲ್ಲಿ ಏನು ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಪ್ರಕಾರ ಪಾಪಗಳು ಪುಣ್ಯಗಳೆಲ್ಲ ಬರ್ತಿರ್ತಾರೆ. ಈ ಪಾಪ ಪುಣ್ಯ ಮೈನಸ್ ಆಗ್ಬಿಟ್ಟು ಲೆಸ್ ಆಗ್ಬಿಟ್ಟು ಪ್ರಾಫಿಟ್ ಬರ್ತಾರ ಅಥವಾ ಲಾಸ್ ಬರ್ತಾರ, ಅದ್ರ ಮೇಲೆ ಅವ್ರು ನರಕನೋ ಸ್ವರ್ಗನೋ ಡಿಪೆಂಡ್ ಆಗ್ಬಿಡ್ತಾರೆ ಅಂತ. ಹಂಗಲ್ಲ ರೀ, ಸ್ವಲ್ಪ ನಾವೇನು ಮಾಡಬೇಕು, ಬೈಬಲ್ಗೆ ಬೈಬಲ್ ಡಿಕ್ಷನರಿ ರೀ. ಅದರ ಬೈಬಲಲ್ಲಿ ಪುಸ್ತಕ ಅಂದ್ರೆ ಏನು, ಪುಸ್ತಕಗಳು ಅಂದೇನು ಅಲ್ವರ, ಎರಡು ಏನಿದೆ ವ್ಯತ್ಯಾಸ ಇದೆ. ಎರಡು ಒಂದೇ ಆಗಿದೆ, ಯಾಕೆ ಎರಡು ಕೊಟ್ಟಿರೋರು ಅದರ, ಎರಡು ಕೊಟ್ಟರೆ ಅಂದರೆ ನಿಮಗೂ ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಇದೆ ಅಂತ ಅರ್ಥ ರೀ ಅಲ್ವರ. ಹಂಗಂದ್ರೆ ಪುಸ್ತಕಗಳು ಏನು ಅಲ್ವರ, ಏನ್ರಿ ಹೇಳಿ, ನೀವು ಹೇಳ್ರಿ. ಪುಸ್ತಕಗಳು ಮುಚ್ಚಲ್ಪಟ್ಟಿದೆ, ಇಲ್ಲ ಹೇಳ್ತಾರೆ ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಹಂಗ್ರೆ ಏನು ಮೀನಿಂಗು, ಯಾವುದೋ ಪುಸ್ತಕಗಳಿದೆ, ಈ ಪುಸ್ತಕಗಳು ಏನಾಗಿದೆ ಇವಾಗ ಮುಚ್ಚಲ್ಪಟ್ಟಿದೆ, ಕ್ಲೋಸ್ ಆಗಿದೆ ಅಂತಾರೆ ಮೀನಿಂಗು. ಅದನ್ನೇ ದೇವ್ರು ಏನ್ ಮಾಡ್ತಾರಂತೆ, ಆತನ ರಾಜ್ಯದಲ್ಲಿ ತೆರೀತಾರಂತೆ. ಅದರ ಹಂಗ್ರೆ ಏನಿದು, ಪುಸ್ತಕಗಳು ಮುಚ್ಚಲ್ಪಟ್ಟಿರೋದು, ತೆರೆಯೋದು ಅಂದ್ರೆ ಏನು ಏನದ,
ಒಂದು ಗುಪ್ತವಾಗಿ ವಿಷಯ ಅದು ಮುಚ್ಚಿದೆ ತೆಗಿತಾರಂತಾರೆ.
ಯಾವುದು ಯಾವುದು ಗುಪ್ತವಾಗಿರೋದು ಮುಚ್ಚಲ್ಪಟ್ಟಿದೆ, ಆ ಪುಸ್ತಕಗಳು ಯಾವುದು ಗುಪ್ತವಾಗಿರೋ ಪುಸ್ತಕಗಳು, ಅದನ್ನ ಯಾವಾಗ ತೆಗಿತಾರೆ, ಯಾವುದದು ಪುಸ್ತಕಗಳು, ಯಾವ ಪುಸ್ತಕಗಳ
ಅದೇ ದೇವರ ಸಂಕಲ್ಪ ಅವ್ರು ಮಾಡಿದ ಸಂಕಲ್ಪವನ್ನು
ಎಲ್ಲ
ಸ್ವಲ್ಪ
ಐತೆ, ಆ ಸಂಕಲ್ಪ ಎಲ್ಲಿದೆ, ಎಲ್ಲೈತೆ
ಅದರ ಜ್ಞಾನ ದೇವರ ಜ್ಞಾನ
ಅದೇ
ಅವರು
ಎಲ್ಲಿ.
ಅಲ್ಲರೆ ಅವರು ದೇವರ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅದು ದೇವರ ರಾಜ್ಯದಲ್ಲಿ ಅವ್ರದ್ದೆಲ್ಲ ನೆರವೇರದಾಗ ಎಲ್ಲದು ಕುಲ್ಲಾಕತ್ತಂತಾರೆ.
ಅದೆಲ್ಲೈತೆ, ಎಲ್ಲ
ಸಾವಿರ
ಕರೆಕ್ಟ್,
ವರ್ಷ ಆಗ್ತದೆ ಸರ್
ಅದೆಲ್ಲೈತೆ, ನೀವೆಲ್ಲ ಹೇಳಿದ್ರಲ್ಲ ಇದೆಲ್ಲ ಎಲ್ಲಿ ಎಲ್ಲಿ ಬರ್ತವ್ರೆ.
ದೇವರು ನಮಗೆ ತಿಳಿಸಿದಾರೆ ಇದನ್ನ
ಅವ್ರು ತಮ್ಮ ಮನಸ್ಸಿನ ತಮ್ಮ ಹೃದಯದಾಗ ಆಲ್ರೆಡಿ ಬರ್ಕು ಅವ್ರಲ್ಲಿ ಮೈಂಡ್ನಾಗಲೇ ಇದೆ ರೀ
ಮೈಂಡ್ ಅಲ್ಲಿ ಇರುತ್ತೆ
ಮೈಂಡಲ್ಲಿ ಇರ್ತದ? ಅಯ್ಯ ಎಷ್ಟು ಚೆನ್ನಾಗಿ ಕೇಳ್ತೀರಿ ನೋಡ್ರಿ ಇರ್ತೀನಿ. ಫಸ್ಟ್ ದಯವಿಟ್ಟು ಎಲ್ಲರೂ ಬೇಸಿಕ್ ಕ್ಲಾಸಿಗೆ ಬಂದು ಅಟೆಂಡ್ ಮಾಡ್ರಿ ಸ್ಟಾರ್ಟಿಂಗಿಂದ. ಓದ್ರಿ ಅಂತೀನಿ, ಯಾವ ಪುಸ್ತಕ ಮುಚ್ಚಲ್ಪಟ್ಟಿದೆ, ಯಾವ ಪುಸ್ತಕನ ಕ್ರಿಸ್ತನ್ ರಾಜ್ಯದಲ್ಲಿ ತೆರೀತಾರೆ, ವಾಕ್ಯ ಓದ ನೋಡಿರ್ತೀನಿ ಇಲ್ಲಿ.
ದಾನಿಯಲ್ಲ
ದಾನಿಯಲ್ಲ 12:9
ಏಷಾಯ 29ನೇ ಅಧ್ಯಾಯ 11-12 ಓದಿದ್ರಿ. ಏಷಾಯ 29:11-12.
ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ.
ಹೆಂಗೈತಂತೆ ಏನದ, ದೈವ ದರ್ಶನವೆಲ್ಲ ಮುದ್ರೆ ಹಾಕಿದಂತ ಶಾಸ್ತ್ರದ ಮಾತಿನ ತರ ಇದಂತೆ. ಯಾವ್ದಿದೀವಲ್ಲ, ಯಾವುದು ಕಂಪ್ಲೀಟ್ ಆಗಿ ಮುದ್ರೆ ಹಾಕಿ ಮುಚ್ಚಲ್ಪಟ್ಟಿರೋಂಥದ್ದು ಯಾವ್ದಿದ, ಬೈಬಲ್. ಬೈಬಲ್ ಎಷ್ಟು ಬುಕ್ ಇದೆ, ಇದನ್ನು ಹೇಳ್ರಿ ಅಂತಂದ್ರೆ ಇಣಿಕ್ ಇಣಿಕ್ ನೋಡ್ತೀರ. ಕ್ಲಾಸಸ್ಗೆ ನೆಟ್ಟಗೆ ಬರೋಕ್ಕಾಗಲ್ಲ, ಬಂದರೆ ಕೂತ್ಕೊಂಡಿವೆಲ್ಲ ಕೇಳಿದ್ರೆ ಎಲ್ಲ ಉತ್ತರ ಬರ್ತದೆ. ಅಂದ್ರೆ ಪುಸ್ತಕಗಳು ಅಂದ್ರೆ ಯಾವುದು, ಬೈಬಲ್. ಬೈಬಲ್ 66 ಪುಸ್ತಕ ಏನಾಗೈತೆ ತೆರೆದೈತಾ, ಜನಗಳಿಗೆಲ್ಲ ಬೈಬಲ್ ಅರ್ಥ ಆಗ್ಬಿಡೈತಾ.
ಇಲ್ಲ ಬ್ರದರ್
ಇದು ಮುಚ್ಚಲ್ಪಟ್ಟಿದೆ, ಅದಕ್ಕೆ ಹೇಳೋದು ಏನ್ರಿ, ಎಲ್ಲ ದೈವ ದರ್ಶನವೆಲ್ಲ ಮುದ್ರೆ ಹಾಕಲ್ಪಟ್ಟಂತ ಏನ್ರಿ ಶಾಸ್ತ್ರದ ತರ ಇದೆ. ನೆಕ್ಸ್ಟ್ ಅವ್ನು ಮುಂದಕ್ಕೆ,
ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು.
ಇದನ್ನ ಯಾರೋ ಓದಿರೋನ್ಗೆ ಕೊಟ್ರೆ, ಏನು ಓದಿರೋನ್ ಕೊಟ್ರೆ, ಥಿಯಾಲಜಿ ಓದಿರೋನ್ ಕೊಟ್ರೆ, ಬಿಷಪ್ಪು ಆರ್ಚ್ ಬಿಷಪ್ ಇವರಿಗೆಲ್ಲ ಕೊಟ್ರೆ ಏನ್ ಹೇಳ್ತಾರೆ, ಪಾಸ್ಟ್ಗಳಿಗೆ ಕೊಟ್ರೆ ಏನ್ ಹೇಳ್ತಾರೆ, ಇದೇನಾಗಿದೆ ಮುದ್ರೆ ಹಾಕಿದೆ ಓದಕ್ಕಾಗಲ್ಲ. ಇಲ್ಲಿ ಬುದರ್ ಇದನ್ನ ಅರ್ಥ ಹೇಳ್ರಿ ಬುದರ್ ಅಂತಂದ್ರೆ, ಅಣ್ಣ ತಿನ್ನಿದಿನ ಆದಾಮ್ ಯಾಕೆ ಸತ್ತಿಲ್ಲ ಹೇಳಿ ಅಂತಂದ್ರೆ, ಅದೇ ಅಂತಂದ್ರೆ ಆತ್ಮೀಯ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಅಲ್ಲ ಬ್ರದರ್, ಎರಡನೇ ದಿನ ನಾಲ್ಕನೇ ದಿನ ಏನಕ್ಕೆ, ಎರಡನೇ ದಿನ ಮತ್ತೆ ಏಳನೇ ದಿನ ಏನಕ್ಕೆ ಒಳ್ಳೇದು ಅಂತ ಹೇಳಿಲ್ಲ ಅಂತ ಕೇಳಿದ್ರೆ ಉತ್ತರ ಹೇಳ್ತಾರ, ಅಯ್ಯೋ ಅದೆಲ್ಲ ಮುದ್ರೆ ಹಾಕ್ಬಿಟ್ಟಿದೆ, ಅದೆಲ್ಲ ನಮ್ಗೆ ಬೇಕಾಗಿದೆ, ಏನಾಗ್ಬಿಟ್ಟಿದೆ ನಮಗೆ, ಎರಡನೇ ದಿನ ಮುದ್ರೆ ಏನಂತ ಒಳ್ಳೇದು ಅಂತ ಹೇಳಿ ಹೇಳಿದ್ರು ನಮಗೆ, ನಮಗೆ ನಾವು ಚೆನ್ನಾಗಿರ್ಬೇಕು, ನಾವು ಒಳ್ಳೆಯವರಾಗಿರ್ಬೇಕು ಅಂತ ಏನು ಮಾಡೋದು ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ, ಮುದ್ರೆ ಹಾಕ್ಬಿಟ್ಟೈತೆ, ಸೀಲ್ ಮಾಡಿಬಿಟ್ಟಿದ್ದಾರೆ ದೇವರು, ಬೈಬಲ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಲ್ವರ. ಆಮ್ ನೋಡಿ ನೆಕ್ಸ್ಟ್ ಕಂಟಿನ್ಯೂ.
ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು.
ಇದನ್ನ ಯಾರೋ ಓದೋ ಓದೋ ಬದಲಿರೋನ್ಗೆ ಕೊಟ್ಟ ಅಂತಂದ್ರೆ, ಓದಪ್ಪ ಬೈಬಲ್ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನು, ಅಯ್ಯೋ ನನಗೆ ಗೊತ್ತೇ ಇಲ್ಲ ಸರ್, ನನಗೆ ಬೈಬಲ್ ಸ್ಟಡಿ ಹೋಗೇ ಇಲ್ಲ, ನನಗೆ ಬೈಬಲ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಅಂದ್ರೆ ಒಟ್ಟಲ್ಲಿ ಇಬ್ರು ಹೇಳೋದೇನೋ, ಬೈಬಲ್ ಅರ್ಥ ಆಗಲ್ಲ, ಯಾಕಪ್ಪ ಅರ್ಥ ಆಗಲ್ಲ ಅಂದ್ರೆ ಬೈಬಲ್ನ ಮುದ್ರೆ ಯಾಕೆ ಮುಚ್ಚಿಬಿಡಿದಾರೆ, ಬೈಬಲ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ದಾನಿಯಲ್ ಹೇಳ್ತಾರೆ ನೋಡಿದ್ರಿ, ದೇವರು ದಾನಿಯಲ್ಗೆ ಉತ್ತರ ಕೊಡ್ತಾರೆ. ದಾನಿಯಲ್ ಕೇಳ್ತಾನೆ, ದೇವರೇ ಏನ್ ಮಾಡೋ ನನಗೆ, ಇವೆಲ್ಲ ನನಗೆ ನೋಟ್ಸ್ ಕೊಟ್ಟಿದ್ಯಾ, ನನಗೆ ಯಾವುದು ಅರ್ಥ ಆಗಿಲ್ಲ, ದಯವಿಟ್ಟು ಇದು ಅರ್ಥ ನಿಮ್ಮ ನನಗೆ ತಿಳಿಸು ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ ದೇವರು, ಓದ ನೋಡಿ ದಾನಿಯಲ್ಲ 12:9, ರವಿ ಬ್ರದರ್ ಓದ್ರಿ.
ಅವನು ದಾನಿಯೇಲನೇ, ಈ ಮಾತುಗಳು ಅಂತ್ಯದ ಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು.
ಓಕೆ,
ಕಂಟಿನ್ಯೂ ಮಾಡಬಹುದಾ?
9ನೇ ವಾಕ್ಯ ಮಾತ್ರ. ಓಕೆ, ನಾ ಅದೇ
ಸರಿ.
ನೋಡ್ಬೇಕಾದ್ರೆ ಏನು ಹೇಳ್ತಾ ನೋಡ್ತೀರಿ ಅಂತಂದ್ರೆ, ಏನ್ರಿ ಎಲ್ಲ ಹೋಗಿ ನೀನು ಮಲ್ಕೋ, ಎಲ್ಲ ಮುಚ್ಚಲ್ಪಟ್ಟು ಮುದ್ರೆ ಹಾಕಿದೆ, ಚೀಲ ಆಗ್ಬಿಟ್ಟಿದೆ ಬೈಬಲ್, ಅರ್ಥ ಮಾಡ್ಕೊಳಕಲ್ಲ, ದಯವಿಟ್ಟು ನೀನು ನೀನು ಹೋಗ್ಬಿಟ್ಟು ನಿದ್ದೆ ಮಾಡೋ ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರುಗಳೇ, ಬೈಬಲ್ನ ಇವಾಗ ಯಾರು ಅರ್ಥ ಮಾಡ್ಕೊಂಡು ಆಗ್ತಿಲ್ಲ. ಅದಕ್ಕೆ ನಮ್ಮ ಬೈಬಲ್ ಅಂತ ಹೇಳ್ತಾರೆ, ಯೌವನ ಶಾಸ್ತ್ರ ಹುಡುಕಿ ಏನು ಮಾಡಿ ನೀವು ಓದಿರಿ
ಓದಿ
ಅಂತಾರೆ. ಯಾಕೆ ಹುಡುಕಿ ಓದ್ಬೇಕು, ಅಯ್ಯ ಅದೆಲ್ಲ ಕಾಣಿಸಲ್ಲಪ್ಪ, ಅದು ಮುಚ್ಚಿಬಿಟ್ಟಿದೆ, ತೆರಿಬೇಕು ತೆರಿಬೇಕು, ತೆರೆದು ಹುಡುಕಿ ಏನು ಮಾಡ್ಬೇಕು ನೀವು ಓದ್ಬೇಕು. ನಾನು
ಓದ್ಲೆ
ಜಪ ಮಾಡ್ತೀನಿ, ದೇವರೇ ಅಲುಲಿ ಆಮೇನ್ ಸ್ತೋತ್ರ ಕರ್ತನೆ, ಕರ್ತನೇ ಅಲುಲಿ ನನ್ನ ತೆರ್ಕೊಡು ಅಂತ ಏನು ಮಾಡ್ತಾರೆ, ಏನು ತೆಕ್ಕೊಡ್ತಾರೆ, ಏನು ಇಲ್ಲ ಕಂದ ತೆಪ್ಪಗೆ ಮಲ್ಕೊ ಅಂತಾರೆ. ಯಾಕೆ ಬೈಬಲ್ ಏನಾಗಲ್ಲ, ಯಾವುದು ಈ ಥರ ಜಪ ಮಾಡ್ತಾ ಅರ್ಥ ಆಗಲ್ಲ ರೀ ಅಂದ್ರೆ ಏನು ಮಾಡೋಕು. ನಾವು ದೇವ್ರ ಹತ್ರ ಸಿನ್ಸಿಯರ್ ಆಗಿ ಏನ್ರಿ ದೇವ್ರ ಹಾಕಿ ತಗ್ಗಿಸ್ಕೊಳಕ್ಕೆ ರೆಡಿ ಆಗಿರ್ಬೇಕು ರೀ. ಅದರ ಓದಿಂತೀನಿ ಇಲ್ಲಿ, ಯೆಶಾಯ 34:16, ಯೆಶಾಯ 34:16, ನಿಕಿತಾ ಸಿಸ್ಟರ್ ಓದ್ಬೋದಾ?
ಆದ್ರದಿರ ನಿಮಿಷ ಹೇಳ್ತಿದ್ದು 34
34:16.
ಕಿತ್ತಿಗಿಳಿದರೆ
ಹ್ಞೂ
ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ,
ಹ್ಞೂ
ಇವುಗಳಲ್ಲಿ ಯಾವತ್ತೂ ಇಲ್ಲದಿರದು
ನೋಡ್ರ
ಎಲ್ಲ.
ಎಲ್ಲವೂ ಜೊತೆ ಜೊತೆಯಾಗಿರ್ತದೆ ಅಲ್ವರ. ನೋಡ್ರಿ ಹುಡುಕಿ ಹೋದ್ರಿ ಅಂತ ಅದು ಕೇಳಿದ್ ನಮ್ಗೆ, ಹುಡುಕಿ ಏನು ಮಾಡ್ತಾನೆ ಬೈಬಲ್ನ ತೆಗೆದು ನೋಡ್ಬೇಕ್ರಿ, ಆವಾಗ ಬೈಬಲ್ ಏನಕ್ಕೆ ನಮ್ಗೆ ಅರ್ಥ ಆಗ್ತದೆ ಅಲ್ವರ. ಸೊ ಈ ಮುಚ್ಚಲ್ಪಟ್ಟಂಥ ಬೈಬಲ್ಲು ಕ್ರಿಸ್ತಂದಾಜಲ್ಲಿ ಏನಾಗ್ತಾರೆ ಅಲ್ಲಿ ತೆರೆಯಲ್ಪಡ್ತದೆ. ಹೆಂಗೆ ತೆರೆಯಲ್ಪಡ್ತದೆ ಅಂತಂದ್ರೆ, ಏನ್ರಿ ಸಮುದ್ರದ ನೀರು ಹೇಗೆ ತುಂಬಿದೆಯೋ ಆ ಥರ ಯಹೋ ಜ್ಞಾನ ಏನಾಗಿರ್ತಾರೆ ಬುಡೋಗ್ತಲ್ಲಿ ತುಂಬಿರ್ತಾರಂತೆ. ಎಲ್ಲಿ ಕೊಟ್ಟರೆ ವಾಕ್ಯ? ಹಬಾಕೂಕ್ 2:14. ಮಂಜುಳ ಅಷ್ಟೇ ಓದ್ತೀರಾ? ಹಬಾಕೂಕ್ 2:14 ಓದ್ಬೋದಾ? ಹಬಾಕೂಕ್ 2:14 ಓದ್ತೀರಾ?
ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು.
ವೆರಿ ಗುಡ್. ಸಮುದ್ರದಲ್ಲಿ ನೀರು ಹೇಗೋ ಯಹೋವನ ಮಹಿಮೆಯೇ ಜ್ಞಾನ ಭೂಲೋಕ ಎಲ್ಲ ಕಡೆ ತುಂಬಿಡ್ತಂತೆ. ಅವಾಗ ಯಾರು ಹೇಳ್ಬೇಕಾ, ಚಿಕ್ಕವರು ದೊಡ್ಡವರು ಎಲ್ಲ ಹೇಳ್ಕೊಡ್ಬೇಕು ಬೈಬಲು, ಎಲ್ಲರೂ ಗೊತ್ತಿರ್ತಾರೆ, ಚಿಕ್ಕವ್ರು ಮೊದಲುಕೊಂಡು ದೊಡ್ಡವ್ರಿಗೂ ಮೊಬೈಲ್ಗೆ ಬಗ್ಗೆ ಗೊತ್ತಿರ್ತಾರೆ. ಬುಕ್ಕು ತೆರೆಯಲ್ಪಟ್ಟಿರ್ತದೆ ಅಲ್ವರಾ? ಸರಿ, ಈ ಬುಕ್ಕನ್ನು ತೆರೆದ್ಬಿಟ್ಟು ಏನು ಮಾಡ್ತಾರೆ ಇವಾಗ ಇನ್ನೊಂದು ಸತಿ ವಾಕ್ಯನ ಏನು ಮಾಡೋಣ, ನಾವು ಓದೋಣ. ಏನಪ್ಪ ಅಂದರೆ ಪ್ರಕಟಣೆ 20 ಏನ್ರಿ 20ನೇ ಅಧ್ಯಾಯ ವಾಕ್ಯ 12 ಓದೋ ನೋಡ್ರಿ ಇನ್ನೊಂದು ಸತಿ. ಹಾಂ
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು.
ಹೋದ್ರಿ.
ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಯಾವ ಪ್ರಕಾರ, ಯಾವ್ದ್ರ ಪ್ರಕಾರ ಆಯ್ತು? ಅಬ್ಸರ್ವ್ ಮಾಡಿದ್ರ ಯಾವ್ದ್ರ ಪ್ರಕಾರ ಆಯ್ತು?
ಅವರವರ ಕೃತ್ಯಗಳ ಪ್ರಕಾರ
ಪುಸ್ತಕಗಳ ಪ್ರಕಾರ
ನಾನು ಓದ್ತೀನಿ ಕೇಳ್ರಿ. ಇವಾಗ ಈ ವಾಕ್ಯ ಹೆಂಗ್ ಓದ್ಬೇಕು
ಪುಸ್ತಕ
ಅಂದ್ರೆ ನಾನು ಓದ್ತೀನಿ ಕೇಳ್ಕೊಂಡ್ರಿ ಅಂತೀನಿ ಹೇಳ್ರಿ. ಹಾ ಅದರ ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಅಲ್ವರ. ಆ ಪುಸ್ತಕಗಳಲ್ಲಿ ಬರೆದಿರುವ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಹೆಂಗೈತೆ ಕೆಳಕ್ಕೆ ಆ ಸೆಂಟ್ರಲ್ ವರ್ಡ್ ಇದೆ ಗೊತ್ತಾ, ಇನ್ನೊಂದು ಪುಸ್ತಕ ತೆಗೆದು ಬಿಟ್ಬಿಟ್ಟು ಓದಿ ಅಂತೀನಿ, ಬ್ಯೂಟಿಫುಲ್ ಆಗಿ ಅರ್ಥ ಆಗಿ. ಪುಸ್ತಕಗಳು ತೆರೆಯಲ್ಪಟ್ಟವು ಆ ಪುಸ್ತಕದಲ್ಲಿ ಬರೆದಿರೋ ಸಂಗತಿಗಳ ಪ್ರಕಾರ. ಯಾವ ಪುಸ್ತಕ? ಬೈಬಲ್. ಬೈಬಲ್ ಬರೆದಿರೋಂಥ ಸಂಗತಿಗಳ ಪ್ರಕಾರ ಇದು ಬರೆದಿರೋದೆ ನೀವೆಲ್ಲ ಹೇಳಿದ್ರಲ್ಲ ಅವಾಗ ಕರೆಕ್ಟಾಗಿ ಹೇಳಿದ್ರಿ. ದೇವ್ರ ಯೋಜನೆ, ದೇವ್ರ ಮನಸ್ಸು, ದೇವ್ರ ಜ್ಞಾನ, ದೇವ್ರ ಮಾತು ಇವೆಲ್ಲ ಬೈಬಲ್ ಬರ್ಬಿಟ್ರಿ, ಇದ್ರ ಪಕ್ಕನೇ ದೇವ್ರ ತೀರ್ಪು ಮಾಡತ್ರಿ. ಅಂದ್ರ ನೋಡಿ, ಯೋಹಾನ 12:48 ನವಿತಾ ಸಿಸ್ಟರ್ ಓದ್ಬೋದಾ? ಜಾನ್ 12:48 ನವಿತಾ ಸಿಸ್ಟರ್ ಓದ್ಬೋದಾ?
ಓಕೆ ಬ್ರದರ್.
ಯೋಹಾನ
ವಾಟ್ ಇಸ್
12
ಜಾನ್ 12
48
ನನ್ನನ್ನು ತಿರಸ್ಕರಿಸಿ ನನ್ನ ಮಾತುಗಳನ್ನು ಸ್ವೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ, ಅದು ನಾನು ಆಡುವ ಮಾತೆ, ಕಡೆಯ ದಿನದಲ್ಲಿ ಅದೇ ಅವನಿಗೆ ತೀರ್ಪು ಮಾಡುವುದು.
ನೋಡ್ರ, ತೀರ್ಪು ಅಂದ್ರೆ ನನ್ನ ಮಾತು, ದೇವರ ವಾಕ್ಯ. ಕಡೇ ದಿನದಲ್ಲಿ ಕ್ರಿಸ್ತರ ರಾಜ್ಯದಲ್ಲಿ ಅದೇ ಅವ್ರಿಗೆ ಏನು ಮಾಡೋದು, ಅವ್ರಿಗೆ ತೀರ್ಪು ಮಾಡೋದು. ಅದರ ಈ ಪುಸ್ತಕ ಅಂತ ಹೇಳ್ತಾರೆ, ಬೈಬಲ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ. ಅದರ ಯಾರು ಬಂದ್ಬಿಟ್ಟು ಏನ್ರಿ ಯಹೋವನ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಏಷ್ಯಾ 35 ಏನು ನೋಡ್ತೀರಿ, ರಾಜ್ಯ ಮಾರ್ಗವಿರುವುದು ಏನ್ರಿ ಹೋಗಿ ಬರುವಂಥ ದಾರಿ, ಮೂಡನು ಅಲ್ಲಿ ದಾರಿ ತಪ್ಪನು. ಯಾಕೆ ಮೂಡನಿಗೂ ಕೂಡ ಅರ್ಥ ಆಗಬೇಕು ಬೈಬಲ್, ಅದರ ಕ್ಲೇಮ್ ಮಾಡಿಬಿಟ್ಟು ಹೇಳ್ಕೊಡ್ತಾರೆ. ಯಾಕಂದ್ರೆ ಅದಿಗೆ ನೋಡ್ಬೇಕಾದ್ರೆ ಈ ಬೈಬಲ್ ಪ್ರಕಾರನೇ ಏನು ಮಾಡೋದು ಎಲ್ಲರಿಗೂ ತೀರ್ಪಾಗೋದು. ಅದರ ಸರಿ, ಆಮೇಲೆ ಇನ್ನೊಂದು ಏನು ನೋಡ್ತೀರಿ, ಇನ್ನೊಂದು ಒಂದು ಏನ್ರಿ ಪುಸ್ತಕ, ಜೀವಬಾಧ್ಯರ ಪುಸ್ತಕ ತೆರಲ್ಪಟ್ಟಿತ್ತು. ಅಂದ್ರೆ ಇನ್ನೊಂದು ಪಟ್ಟಿ, ಜೀವಬಾಧ್ಯರ ಪಟ್ಟಿ ಮತ್ತು ಪುಸ್ತಕನಂತೆ ತೆರಲ್ಪಟ್ಟಿತ್ತು ಅದ್ರಲ್ಲಿ. ಇದ್ಯಾವುದು ಜೀವಬಾಧ್ಯರ ಪಟ್ಟಿ ಏನ್ರಿ, ಇದ್ಯಾವುದು ಜೀವಬಾಧ್ಯರ ಪಟ್ಟಿ? ಪರಲೋಕದಲ್ಲಿ ದೇವರು ಚಿತ್ರಗುಪ್ತ ಅಂತಾರ, ಎಲ್ಲ ಲೆಕ್ಕ ಬರ್ಕೊಳಪ್ಪ ಎಲ್ಲಾರ್ದು ಅಂತಂದ್ಬಿಟ್ಟು ಒಂದು ಬುಕ್ ಇಟ್ಕೊಳವ್ರ
ಇಲ್ಲ
ಮತ್ತೇನಿಲ್ಲ.
ಇಲ್ಲ ಇಲ್ಲ
ಜೀವಬಾಧ್ಯರ ಪಟ್ಟಿಯನ್ನು ಏನಂಗಾರೆ ಇಟ್ಕೊಂಡಿಲ್ಲ.
ಅವರ ಜ್ಞಾನ ದೇವರ ಜ್ಞಾನ ಬರುತ್ತೆ
ದೇವರ ದೇವರ ದೇವರಲ್ಲಿ ಹೃದಯ ಮೈಂಡ್ ನಲ್ಲಿ ಇರುವಂತಹದ್ದು ವಿಚಾರ.
ಮೈಂಡ್ ಜ್ಞಾನನೇ ಅವ್ರದ್ದು ಅದೇ ಪಟ್ಟಿ ಜೀವಭದ್ರ
ಅಲ್ವಾ, ಜೀವ ಬಾಧ್ಯರ ಪಟ್ಟಿ ಅಂತಂದ್ರೆ
ಭಾರತದಲ್ಲಿ
ಎಲ್ಲ ಜೀವಕ್ಕೆ ಬರಬೇಕು, ಯಾರೆಲ್ಲ ಜೀವಿಸ್ಬೇಕೋ, ಯಾರು ಮಾತ್ರ ಜೀವಿಸ್ಬೇಕೋ, ಈ ಪಟ್ಟಿನ ದೇವರು ಎಲ್ಲಿಟ್ಟವ್ರೆ,
ಅವ್ರ
ಎಲ್ಲಿಟ್ಕೊಂಡಿರ್ತಾರೆ?
ಮೈಂಡ್ ಅಲ್ಲಿ
ಎಸ್,
ಅವ್ರ ಮೈಂಡ್ ಅವ್ರ ಮೈಂಡ್ ಅಲ್ಲಿ
ದೇವ್ರ ಮನಸ್ಸಲ್ಲಿರೋರೆ ಕ್ರಿಸ್ತನ್ ರಾಜ್ಯದಲ್ಲಿ ಬದುಕೋದು. ದೇವ್ರ ಮನಸ್ಸಲ್ಲಿ ಇಲ್ದಿರೋರು ಎಲ್ಲರೂ ಆಗ್ತಾರೆ ಎಣ್ಣೆ ಮಣಿಕೆ, ನಾಶ ಆಗ್ಬಿಡ್ತಾರೆ. ಇದೇ ಜೀವ ಬಾಧ್ಯರ ಪಟ್ಟಿ. ಎಲ್ಲರೂ ಏನು ತಿಳ್ಕೊಂಬಿಡ್ತಾರೆ, ಯೋ ದೇವ್ರ ಬುಕ್ ಇಟ್ಕೊಂಬಿಟ್ರೆ ಅಂತ. ಏನು ಸೆನ್ಸಸ್ ಬುಕ್ಕಾ? ಇವಾಗ ಟೀಚರ್ಗಳಿಗೆ ಸಾಕಾಗ್ಬಿಡೈತೆ ಗುಡು. ಅಂದ್ರೆ ದೇವ್ರ ಒಂದು ಪಟ್ಟಿ ಇಟ್ಕೊಂಬಿಟ್ಟೆ, ತೆಗಿ 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 ಹೆಂಗೆ ಸರ್ಚ್ ಮಾಡ್ತಾರೆ, ಯೋಚನೆ ಮಾಡ್ರಿ. ಇವೆಲ್ಲ ಏನು ನಮ್ಮ ಬೈಬಲ್ನ ಲಿಟ್ರಲಾಗಿ ತೊಗೊಂಬಿಡ್ದ್ರಿ. ಕ್ರೈಸ್ತವರುಗಳು ಪ್ರಕಟಣೆ ಪುಸ್ತಕ, ಪ್ರಕಟಣೆ ಪುಸ್ತಕ ಥರನೇ ಓದ್ಬೇಕ್ರಿ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಅಲ್ಲೆಲ್ಲ ನಮಗೆ ಬಂದ್ಬಿಟ್ಟು ಆತ್ಮಿಕವಂತ ಅರ್ಥದಲ್ಲಿ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ಬಿಡ್ದಿರೋದ್ರಿ. ಅಲ್ವರ ಅರ್ಥ ಮಾಡ್ಕೊಬೇಕು ಜೀವಬಾಧ್ಯ ಪಟ್ಟಿ ಅಂತ. ಅದಕ್ಕೆ ಮೋಸ್ಟ್ ಏನು ಕೇಳ್ಕೊಂತಾನೆ, ದೇವರೇ ನನ್ನ ಹೆಸರು ನಿಮ್ಮ ಬಿಡು, ಜೀವಬಾಧ್ಯ ಪಟ್ಟಿ ಅಂತ ಏನು ಮಾಡುವ
ತೆಗೆದುಬಿಡು ಅಂತ ಹೇಳ್ತಾನೆ.
ತೆಗೆದುಬಿಡು. ಅನ್ನೇನರ್ಥ ಇಷ್ಟೆಲ್ಲ ಹಿಂಸೆ ಕೊಡೋಂಗಿದ್ರೆ ನನ್ನ ಹೆಸರನ್ನ ದಯವಿಟ್ಟು ಮಾಡೋ ನಿನ್ನ ಮನಸ್ಸಿಂದ ತೆಗೆದುಬಿಡು.
ತೆಗೆದಾಕಿದ್ದಾನೆ.
ಅದರ ಓದ ನೋಡಿದ್ದೀರಿ, ವಿಮೋಚನಾ ಕಾಂಡ 32:32 ಸಂತೋಷ್ ಬ್ರದರ್ ಓದ್ತೀರಾ? ವಿಮೋಚನಾ ಕಾಂಡ 32:32
ಓದ್ತೀನಿ ಬ್ರದರ್. ನೀನು ಬರೆದಿರುವ ಜೀವಿತ ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು.
ನೋಡ್ರ ಏನ್ ಜೀವಿಸರ ಪಟ್ಟಿ ಅಲ್ಲರ ಬುಕ್ ಆಫ್ ಲೈಫ್ ಎಲ್ಲ ಏನ್ಮಾಡೋ ಹೆಸರನ್ನ ತೆಗೆದ್ಬಿಡು ಅಂತ ಹೇಳ್ತಾರೆ. ಯಾವುದು ಬುಕ್ ಆಫ್ ಲೈಫ್? ಯಾರು ಜೀವಕ್ಕೆ ಬರಬೇಕೋ, ಯಾರೆಲ್ಲ ಜೀವಿಸ್ಬೇಕೋ, ಈ ಲಿಸ್ಟ್ ನೀವು ಮಾಡೋ ದೇವ್ರ ತನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತೀರಿ ಅಲ್ಲರ. ಅದಿಗೆ ನೋಡ್ಬೇಕಾರೆ ಏನ್ರಿ, ಹಗಲಿರೋ ಯಹೋವನನ್ನು ವಾಕ್ಯವನ್ನು ಧ್ಯಾನಿಸಿರೋ ಧನ್ಯರು. ಇವರೆಲ್ಲ ಯಾರ ಮನಸ್ಸಲ್ಲಿ ಇರ್ತಾರೆ? ದೇವ್ರ ಮನಸ್ಸಲ್ಲಿ ಇರ್ತಂತೆ. ಬೈ ಮಲಾಖಿಯಲ್ಲಿ ಏನ್ ನೋಡ್ತೀರಿ ಏನ್ರಿ, ದೇವರ ನಾಮವನ್ನು ಸ್ಮರಣೆ ಮಾಡೋಂಥವ್ರು ಮಾತಾಡ್ಬೇಕಾದ್ರೆ ದೇವ್ರು ಏನ್ ಮಾಡಂತ, ಅವ್ರ ಮಾತನ್ನ ಗಮನಿಸಿ ಕೇಳಿದ್ರು ಅಂತ ಹೇಳ್ತಾರೆ. ಯಾಕೆ ದೇವ್ರು ಇವ್ರ ಮಾತನ್ನ ಕೇಳ್ಬೇಕು? ಯಾಕಪ್ಪ ಅಂದ್ರೆ ಇವ್ರು ದೇವ್ರ ಮಕ್ಕಳು, ದೇವ್ರ ಮಕ್ಕಳು, ದೇವ್ರ ಮಕ್ಕಳು ಮಾತನ್ನ ಕೇಳಿದ್ರೆ ಇನ್ಯಾರ ಮಾತನ್ನ ಕೇಳ್ತಾರೆ? ಯಾಕಂದ್ರೆ ಅವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡವ್ರೆ, ಅದೆಲ್ಲಾರ್ದು ದೇವ್ರ ಏನ್ ಮಾಡೋರೆ ತನ್ನ ಹೃದಯದಲ್ಲಿ ಏನ್ ಮಾಡೋ ಇಟ್ಕೊಂಡವ್ರೆ ಅಂದ್ರ ಅದೇ ಮಾಡ್ಬೇಕು. ಇಂಥವ್ರೇ ಜ್ಞಾನ ಮಾಡೋದು, ಇಂಥವ್ರನ್ನ ದೇವ್ರೇ ಮಾಡೋದು ತನ್ನ ಮನಸ್ಸಲ್ಲಿ ಮಾಡೋದು ಬರ್ದಿಟ್ಕೊಂಡು. ಅದಕ್ಕೆ ಹೇಳ್ತಾರೆ, ನಿಮ್ಮ ನಾಮವನ್ನು ನಿಮ್ಮ ಹೆಸರು ಮಾಡಿದೆ ಕೈನಲ್ಲಿ ಹಚ್ಚಾಕ್ಸ್ಕೊಂಬಿಟ್ಟಿದ್ದೀನಿ. ಅದರ ಇದೇ ಪಟ್ಟಿ ರೀ ದೇವರ ಮನಸ್ಸೇನ್ರೆ ಏನ್ರಿ ಪಟ್ಟಿ, ಇನ್ಯಾವುದು ಸಪ್ರೇಟ್ ಬುಕ್ ಏನು ಮಾಡೋಕೆ ಹೋಗಿ ಇಟ್ಕೊಂಡು. ನಾವೆಲ್ಲ ಬುಕ್ ಇಟ್ಕೊಂತೀರಿ ಏನಕ್ಕೆ ಗೊತ್ತಾ, ನಮಗೆ ಮೆಮೊರಿ ಲಾಸ್, ನಮಗೆಲ್ಲ ಬುದ್ಧಿ ಏನಾಗ್ಬಿಟ್ಟಿದೆ ಗೊತ್ತಾ, ಬರೀ ಚಂಚಲ ಬುದ್ಧಿ, ಬರೀ ಬೇರೆ ಬೇರೆ ಬ್ಯಾಡ್ದಿರೋದೆಲ್ಲ ತಲೆ ತಗ್ಬಿಟ್ಟು ಅದಕ್ಕೆ ಏನು ಮಾಡ್ತೀವಿ ನಾವು ಬುಕ್ ಮೇಂಟೈನ್ ಮಾಡ್ತೀವಿ, ಮರ್ತೋಗ್ಬಿಡ್ತೀರಲ್ಲ ಅಂದ್ಬಿಟ್ಟು. ದೇವರಿಗೆ ಮೆಮೊರಿ ಲಾಸೇ ಇಲ್ಲ ರೀ. ಇಸ್ರೇಲಿನ ದೇವರು ತೂಗುಡ್ಸೋದು ಇಲ್ಲ, ನಿದ್ರಿಸೋದಿಲ್ಲ. ದೇವರು ಯಾವಾಗೂ ದೇವ್ರ ಮಕ್ಕಳ ಕಡೆ ದೃಷ್ಟಿ ಎಚ್ಚರಿಕೆ ನಿರ್ತಿದ್ದೀನಿ, ಅವ್ರಿಗೆ ಬುಕ್ಕೇ ಬೇಕಾಗಿಲ್ಲ. ಅದರ ಇನ್ನೊಂದು ವಾಕ್ಯ ಓದೋಣ, ಫಿಲಿಪಿಯರು 4:3. ಫಿಲಿಪಿಯರು 4:3. ಲಕ್ಷ್ಮೀ ಸಿಸ್ಟರ್ ಓದ್ತೀರಾ? ಫಿಲಿಪಿಯರು 4:3. ಓದಿ ಸರ್.
ನನ್ನ ನಿಜವಾದ ಜೊತೆ ಸೇವಕನೇ, ಆ ಸ್ತ್ರೀಯರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಜೊತೆ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯವರ ಪಟ್ಟಿಯಲ್ಲಿ ಬರೆದಿವೆ.
ನೋಡ್ರ, ಅವ್ರ ಹೆಸರು ಬರೆದಿದಂತೆ, ಅದರ ಜೀವ ಬದಿಯ ಪಟ್ಟಿಯಲ್ಲಿ ಬರೆದಿದ್ದಂತೆ ನೋಡ್ರಿ. ಅಲ್ಲ ಏನ್ರಿ, ಕ್ಲಿಮೆಂಟ್, ಎಷ್ಟು ಜನ ಹೆಸರು ಕೊಂತಾರೆ, ಕ್ಲಿಮೆಂಟ್ ಸಿಮೆಂಟ್ ಅಲ್ಲ, ಕ್ಲಿಮೆಂಟ್. ಅದ್ರ ಏನ್ ಮಾಡತ್ತೆ, ಕ್ಲೆಮೆನ್ಸ್ ಅಂತ ಕನ್ನಡ ಬರ್ತಾರೆ, ಅದರ ಇಂಗ್ಲೀಷ್ ಕ್ಲಿಮೆಂಟ್ ಅಂತ ಬರ್ತಾರೆ. ಅದರ ಏನ್ರಿ, ಎಲ್ಲ ಕ್ರಿಶ್ಚಿಯನ್ ಹೆಸರುಗಳು, ಬೈಬಲ್ ಐತೆ ನೋಡ್ರಿ ಇತ್ತೀನಿ, ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೋಗಲೆ. ಇನ್ನೊಂದು ವಾಕ್ಯ ಓದಿನ, ಮಲಾಖಿ 3:16. ಪ್ರಸನ್ನ ಬದ್ರ ಓದ್ತೀರಾ? ಮಲಾಖಿ 3:16.
ಓದ್ತೀನಿ ಬರ್ದ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸಿದನು.
ಯಾರ್ದಂತ ಬರ್ದಿದ್ದ, ಯಾರು ದೇವರ ಮಾತುಗಳನ್ನ ಆಡ್ತಾರ ಅಂದ್ರ ಅದು ಏನಂತಾರೆ, ಯಾರು ದೇವ್ರ ಬಗ್ಗೆ ಮೆಡಿಟೇಟ್ ಮಾಡ್ತಾರ, ದೇವ್ರ ಬಗ್ಗೆ ಥಿಂಕ್ ಮಾಡ್ತಾರೋ ಇಂಥವ್ರ ಹೆಸರು ದೇವ್ರು ಬರ್ತಾರ ಅಂತ ಹೇಳಿ ಯೋಚನೆ ಮಾಡಿದ್ದೀನಿ. ನಾವು ನಮ್ಮ ಮೊಬೈಲಲ್ಲಿ ಯಾರ ನಂಬರ್ನ ಸ್ಟೋರ್ ಮಾಡ್ಕೊಂತೀರಿ? ಇವ್ರು ನಿಮ್ಮ ರೋಡಲ್ಲಿರೋದು ಎಲ್ಲ ನಂಬರ್ ಸ್ಟೋರ್ ಮಾಡ್ಕೊತೀರಾ? ನಿಮ್ಮ ರಿಲೇಟಿವ್ಸು ಎಲ್ಲಾರ್ದು ನಂಬರ್ ಸ್ಟೋರ್ ಮಾಡ್ಕೊಂಡಿದ್ದೀರಾ ನೀವು? ಹೋಗ್ಲಿ ಹೇಳ್ರಿ, ಮಾಡ್ಕೊತೀರಾ?
ಇಲ್ಲ ಬ್ರೋ, ಬೇಕಿದ್ದರದ್ದು ಅಷ್ಟೇ ಮಾಡ್ಕೊಂತೀವಿ.
ಹಾಂ, ನಿಮಗೆ ಯಾರು ಬೇಕೋ ಅವ್ರು ಮಾತ್ರ, ನಿಮ್ಗೆ ಯಾರಿಗೆ ಹತ್ರವಾಗಿರ್ತಾರೋ, ನಿಮ್ಗೆ ಯಾರ ಮನಸ್ಸಿಗೆ ಹತ್ರವಾಗಿರ್ತಾರೋ ಅಂಥದ್ದು ಏನು ಮಾಡ್ತೀನಿ, ನಿಮ್ಮ ನಂಬರು ಇಟ್ಕೊಂತೀರ, ಹಾಟ್ ಹಾಟ್ ಡಾಯಲ್ ಅಂದ್ರ ಏನ್ರಿ, ಸ್ಪೀಡ್ ಡಯಲ್ ಇಟ್ಕೊಂತೀರಿ ಗೊತ್ತಾ? ನಂಬರ್ 1 ಟಕ್ಕ ತೊರ್ಗೋಬೇಕು. ಅದನ್ನ ಯಾರಿಗೆ ಇಟ್ಕೊತೀರಾ? ಯಾವಾಗೂ ಯಾರು ನಿಮ್ಮ ಮನಸ್ಸಲ್ಲಿ ಇರ್ತಾರೋ ಅವ್ರದೇ ಇಟ್ಕೊಳೋದು. ಕೆಲವು ಜನ ಏನು ಮಾಡ್ತಾರೆ ಗೊತ್ತಾ, ತುಂಬ ಕ್ಲೋಸ್ ಆಗಿರ್ತಾರೆ, ದ್ರೋಹ ಮಾಡ್ಬಿಡ್ತಾರೆ. ಅವ್ರ ನಂಬರ್ ಏನು ಮಾಡ್ತೀರಿ ಹೇಳಿ ನಾವು?
ಬ್ಲಾಕ್ ಲಿಸ್ಟ್ ನಾಗ ಹಾಕ್ಬಿಡ್ತೀವಿ.
ಅರೆ ಬ್ಲಾಕ್
ಫಸ್ಟ್
ಲಿಸ್ಟ್
ಬ್ಲಾಕ್ ಹಾಕ್ಬಿಟ್ಟು ಆಮೇಲೆ ಡಿಲೀಟ್ ಮಾಡ್ಬಿಡ್ತೀವಿ ಬಿಡು.
ಡಿಲೀಟ್ ಮಾಡ್ಬಿಡ್ತಾರೆ ನಮ್ಮ ದೇವ್ರು, ಡೈರೆಕ್ಟ್ ಡಿಲೀಟ್ ಅಂದ್ರ ಏನು ಮಾಡ್ತಾರೆ, ತಿದ್ ಬಿಸಾಕ್ತಾರೆ. ಹೋಯ್ತಾ ಇರೋ ಬಿಡ್ವೇ ಬಿಡ ಇವ್ರು ಸವಾಸ ಅಂತನ್ಬಿಟ್ಟು ಅಂದ್ರ ಕರ್ತನಲ್ಲಿ ಪ್ರೀತಿ ಹೆಸರುಗಳೇ ಏನ್ರಿ, ಅದಕ್ಕೆ ಹೇಳೋದು ಅಂದ್ರ ಇಂಥವ್ರು ಮಾತ್ರ ಬದುಕ್ತಾರೆ ಅಂದ್ರ ಅದಕ್ಕೆ ನೋಡ್ಬೇಕ್ರೆ ತೀರ್ಪು ಮಾಡ್ತಾನೆ. ಏನರ್ಥ ತೀರ್ಪು ಅಂದ್ರೆ ಏನು ಗೊತ್ತಾ, ವಾಕ್ಯ ಆ ಪದದ ಅರ್ಥ ಕ್ರೀನೋ ಅಂತ ಬರ್ತಾರೆ ಏನ್ರಿ ಗ್ರೀಕಲ್ಲಿ, ಅಲ್ಲರ್ಥ ಪರೀಕ್ಷೆ ಮಾಡೋದು, ಟೆಸ್ಟ್ ಮಾಡೋದು ಅಲ್ವರ. ಇವಾಗ ಮಕ್ಳುಗಳಿಗೆಲ್ಲ 1 ವರ್ಷ ಎಲ್ಲ ಪೂರ್ತಿ ಓದಿದ್ಮೇಲೆ ವರ್ಷ ಕೊನೆಯಲ್ಲಿ ಏನು ಮಾಡ್ತಾರೆ ಅವ್ರಿಗೆ
ಎಕ್ಸಾಮ್ ಕಟ್ತಾರೆ.
ಎಕ್ಸಾಮ್ ಏನಕ್ಕೆ, ಪರೀಕ್ಷೆ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ. ತೀರ್ಪು ಮಾಡ್ತಾರೆ ಯಾರು ಫೇಲ್ ಆಗ್ತಾನೆ, ಯಾರು ಪಾಸ್ ಆಗ್ತಾನೆ. ಅಂದ್ರೆ ನಮಗೆಲ್ಲ ಹುಟ್ಟಿದಾಗಿಂದ ತಲೆಯಲ್ಲಿ ಕೊಂಡಿಸ್ಬಿಟ್ಟು ಅವ್ರ ಏನಂತಾರೆ, ಕ್ಯೂನಲ್ಲಿ ನಿಂತ್ಕೊಂಡು ಬುಕ್ ಟಿಕೆಟು, ಲೆಫ್ಟ್ ರೈಟು, ನರಕಾಸುರ್ಗ ನರಕಾಸುರ್ಗ ತಲೆ ಕೂತ್ಬಿಡಿ. ತೀರ್ಪು ಇಂಥ ಶೇನ್ ಬಂದ್ಬಿಟ್ಟು ನಮಗೆ ಏನ್ರಿ, ಕ್ಯೂಲ್ ನಿಂತ್ಕೊಬೇಕು, ಕಟ್ಕಟ್ಟೆಯಲ್ಲಿ ನಿಂತ್ಕೊಬೇಕು, ಲೆಫ್ಟ್ಗೆ ಹೋಗ್ಬೇಕು, ರೈಟ್ಗೆ ಹೋಗ್ಬೇಕು. ನೋ 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 ನೋ, ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸ್ಕೂಲಲ್ಲಿ ಮಕ್ಳುಗಳಿಗೆ ಎಕ್ಸಾಮ್ ಕೊಡೋದು ತೀರ್ಪೆ, ಸ್ಕೂಲಲ್ಲಿ ಮಕ್ಳುಗಳಿಗೆ ಟೆಸ್ಟ್ ಕೊಡೋದು ತೀರ್ಪೆ. ಯಾಕೆ, ಅವ್ರನ್ನ ಚೆಕ್ ಮಾಡೋಕೆ. ಇದೇ ಥರ ಕ್ರಿಸ್ತನ ರಾಜ್ಯದಲ್ಲಿ ಯಾರೆಲ್ಲ ವಾಕ್ಯದ ಪಕ್ಕದ ಬದುಕ್ತಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಕೆ ಏನು ಮಾಡ್ತಾರೆ ದೇವರು, ಸತ್ಯಾರ್ಥಗಳನ್ನ ಜನಗಳಿಗೆ ಮಾಡ್ತಾರೆ ಕೊಡ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ಎಲ್ಲಿ, ಪ್ರಕಟಣೆ 20:13. ರಾಜಭದ್ರ ಓದೋಕ್ಕಾಗ್ತದ ಪ್ರಕಟಣೆ 20:13?
ಓದ್ತೀನಿ ಬ್ರದರ್.
ನಾ ಓದಿ ಬ್ರದರ್.
ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯು ಎರಡನೆಯ ಮರಣವು.
ಬದರ್ 13ನೇ ವಾಕ್ಯ ಬದರ್, 13. ನೀವು 15 ಓದ್ತಾ ಸರ್, 13 ಓದಿ ಮೊದಲು.
ಸಮುದ್ರವನ್ನು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು.
ನೋಡ್ರ ಏನಪ್ಪಾ, ಸಮುದ್ರವೋ ತನ್ನೊಳಗೆ ಸತ್ತವನ್ನು ಒಪ್ಪಿಸ್ಬಿಡ್ತು, ಮೃತ್ಯುವೋ ಪಾತಾಳವೋ ಏನ್ರಿ ತಮಗೆ ವಶವಾದ ಒಂದು ಸತ್ತವ್ರನ್ನ ಮಾಡ್ತಾರೆ ಎಲ್ಲ ಒಪ್ಪಿಸ್ ಬಿಡ್ತಾರೆ ಏನ ಅರ್ಥ ಅದಕ್ಕೆ ಎಷ್ಟು ಜನ ಇರ್ತಾರೆ ಬುಧರು ಸುನಾಮಿ ಸತ್ತವ್ರು ಎಲ್ಲ ಬಂದ್ಬಿಡ್ತಾರೆ ಬುದ್ಧರು ನಿಮ್ಟದ್ರ ಏನು ಸಮುದ್ರ ಅಂದ್ರೆ ಬೈಬಲ್ ಏನ್ ನೋಡ್ತೀರಿ ದುಷ್ಟರು ಅಲ್ಲೋಲ ಕಲ್ಲೋಲವಾಗಿರುವಂತ ಸಮುದ್ರ ಅಂತ ಇದ್ದಾರೆ ದುಷ್ಟರು ಏನ್ರಿ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ದೇವರಾಜ್ಯ ಸ್ಥಾಪನೆ ಮಾಡ್ಬೇಕಾರೆ ಇಂಥ ಅಲ್ಲೋಲ ಕಲ್ಲೋಲವಾಗಿರುವಂಥ ಸಮುದ್ರ ಥರ ಇಂಥ ಜನಗಳು ಭಯಂಕರ ಇರ್ತಾರ್ರಿ ನೇಪಾಳ ನೋಡಿದ್ರಲ್ಲ ಸಮುದ್ರ ಹೆಂಗಿತ್ತು ಅಲ್ಲೋಲ ಕಲ್ಲುವಂಥ ಜನಗಳು ಸಮುದ್ರ ಎಂಥ ಮಿಲ್ಟ್ರಿ ಫ್ರೋಸೋನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ರೀ ಅದರ ಪಾಕಿಸ್ತಾನಲ್ಲಿ ಹೆಂಗಿತ್ತು ಶ್ರೀಲಂಕಾಲ ಹೆಂಗಿತ್ತು ಅದರ ಲಡಾಖಲ್ಲಿ ಹೆಂಗಿತ್ತು ಅದರ ಏನ್ರಿ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳ ಇದೇ ಥರ ಎಲ್ಲ ದೇಶದಲ್ಲಿ ಹುಡ್ಕೊಂತಾರ್ರಿ ಅಲ್ಲೋಲ ಕಲ್ಲುವಂಥ ಸಮುದ್ರದಿಂದನೇ ಈ ರಾಜ್ಯಗಳೆಲ್ಲ ಕಂಪ್ಲೀಟಾಗಿ ಏನಾದ್ರು ನೆಲಸಮ ಆಗ್ಬಿಡೋದು ಸಮುದ್ರದಲ್ಲಿ ಮುಳುಗೋಗ್ಬಿಡೋದು ಇವೆಲ್ಲ ತನ್ನ ಸತ್ತವ್ರನ್ನ ಒಪ್ಪಿಸ್ಬಿಡ್ತಾನೆ ಗೊತ್ತ ಮೀನಿಂಗು ಇವರೆಲ್ಲ ಏನ್ರಿ ಸತ್ತವರ ಕಂಡೀಷನಿಂದ ವಾಕ್ಯಗೆ ಅಧೀನರಾಗಿ ಜೀವಂತವಾಗಿ ದೇವ್ರ ದೃಷ್ಟಿಯಲ್ಲಿ ಬದುಕೋದಿಕ್ಕೆ ಏನು ಮಾಡ್ತಾರೆ ಶುರು ಮಾಡ್ತಾರೆ ಅರ್ಥ ಆಯ್ತರ ಸತ್ತವರ ಒಪ್ಪಿಸ್ಬಿಡ್ತು ಅಂದರೆ ಇವರೆಲ್ಲ ದೇವಸ್ಥಾನ ಏನ್ರಿ ಸತ್ತವ್ರ ಲೆಕ್ಕದಲ್ಲ ಇದ್ದಾರೆ ಆದರೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗ್ತಾ ಆಗ್ತಾ ಆಗ್ತಾ ಅಲ್ಲೋಲ ಕಲ್ಲೋಲವಾಗಿರುವಂಥ ಸಮುದ್ರದ ಕಂಡೀಷನಿಂದ ದೇವರ ಜ್ಞಾನಕ್ಕೆ ಬರ್ತಾ ಸಮಾಧಾನದ ಮಕ್ಕಳಾಗ್ತಾರೆ ಎಲ್ಲಿದೆ ವಾಕ್ಯ ಓದ ನೋಡಿ ಏಷಾಯದಲ್ಲಿ 60ನೇ ಅಧ್ಯಾಯ 5ನೇ ವಾಕ್ಯ ಏಷಾಯ 60ನೇ ಅಧ್ಯಾಯ 5ನೇ ವಾಕ್ಯ ಮೋಹನ್ ಬ್ರದರ್ ಓದ್ತೀರಾ
ಆ ಬ್ರದರ್ ಓದ್ತೀನಿ ಬ್ರದರ್ ಬ್ರದರ್ ಯಶೋ
60ನೇ ಅಧ್ಯಾಯ 5ನೇ ವಾಕ್ಯ ಬ್ರದರ್
ಬ್ರದರ್ ನೀನು ನೋಡಿ ಕಳೆಗೊಳ್ಳುವಿ ನಿನ್ನ ಹೃದಯವು ಹದರುತ್ತಾ ಉಬ್ಬುವುದು ಯಾಕಂದ್ರೆ ಸಮುದ್ರ ವ್ಯಾಪಾರವು ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು.
ಅಲ್ವರ ಹಿಂಗೆ ಕನ್ನಡದಲ್ಲಿ ಆ ಪದ ಸ್ಪಷ್ಟವಾಗಿ ಬರಲ್ಲ ರೀ ಇಂಗ್ಲೀಷಲ್ಲಿ ಹೇಳ್ತೀನಿ ಕೇಳಿ ಸೂಪರ್ ಆಗಿದೆ ಅಂತೀನಿ ಏನ್ರಿ ಐಸಾಯ ಚಾಪ್ಟರ್ 60 ವರ್ಸ್ 5 ಓದ್ತೀನಿ ಕೇಳ್ರಿ ಹೆಂಗೆ ಬರ್ತದೆ ಅಂತ ನೋಡಿ ಅಂತಾರೆ ಹಾಂ ಏನ್ರಿ ದ ಅಬೆಂಡೆನ್ಸ್ ಆಫ್ ದ ಶೀ ಶಾಲ್ ಬಿ ಕನ್ವರ್ಟೆಡ್ ಅನ್ ಟು ದಿ ದ ಫೋರ್ಸಸ್ ಆಫ್ ದ ಜೆಂಟೈಲ್ ಶಾಲ್ ಕಮ್ ಇನ್ ಟು ದಿ ಇಡೀ ಅನ್ಯ ಜನಾಂಗದವರೆಲ್ಲ ಜನಸಮೂಹದವರು ಏನ್ರಿ ಜಳ ಪಳೆಯ ಥರ ಇದ್ದವರೆಲ್ಲ ನಿನ್ನ ಕಡೆಗೆ ಏನು ಮಾಡ್ತಾರೆ ತಿರುಗುವರು ಅಂತಂತ ಹೇಳ್ತಾರೆ ಅದಕ್ಕೆ ನೋಡಿ 3ನೇ ವಾಕ್ಯ ಓದಿ ಬರ್ತಾರೆ ಹೆಂಗ್ ಬರ್ತಾರೆ ನೋಡೋಣ ಕನ್ನಡದಲ್ಲಿ 3ನೇ ವಾಕ್ಯ ಹಾ
ಬ್ರದರ್
ಓದಿ ಹಾ 3ನೇ ವಾಕ್ಯ
ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯು ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ ಬರುವರು
ಹಾ ಕೊಟ್ಟಿದ್ದೀನಿ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆ
ನೆರೆಯು
ಅಲ್ವರ ಅರಸರು ನಿನ್ನಲ್ಲಿ ಏನ್ ಮಾಡ್ತಾರೆ ಉದಯ ಪ್ರಕಾಶಕ್ಕೆ ಬರುವರು ಅರಸರು ಅನ್ಯ ಜನಾಂಗದ್ರೆಲ್ಲ ಏನ್ ಮಾಡ್ತಾರೆ ದೇವ್ರ ಕಡೆಗೆ ಬರ್ತಾರೆ ಅಂತ ನೋಡ್ರಿ
ತಿರುಗಿ
ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ ಅಲ್ವರ ಅದೇ ನೋಡ್ಬೇಕಾರೆ ಎಲ್ಲ ಜನಗಳು ಹೇಳ್ತಾರೆ ದೇವ್ರ ಕಡೆಗೆ ತಿರುಗ್ತಾರಂತೆ ಆಮೇಲೆ ನೋಡಿದ್ದೀನಿ ಇಲ್ಲಿ ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ ಶಾಂತ ಮಾಸ್ಟರ್ ಓದ್ತೀರಾ ಪ್ರಕಟಣೆ 20ರಲ್ಲಿ 14
ಆಮೇಲೆ ಋತುವು ಪಾತಾಳವು ಬೆಂಕಿ ಕೆರೆಗೆ ತುಪ್ಪಲ್ಪಟ್ಟವು. ಆ ಬೆಂಕಿಯು ಕೆರೆಯು ಎರಡನೆಯ ಮರಣ.
ನೋಡ್ರ ಆ ಬೆಂಕಿ ಕೆರೆಯೇ ಎರಡನೇ ಮರಣವು ಅದರ ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿ ಕೆರೆಗೆ ಡಬಲ್ ಪಟ್ಟು ಏನಿದು ಮೃತ್ಯು ಪಾತಾಳ ಅಂತಂದ್ರೆ ಏನು ಮೃತ್ಯು ಪಾತಾಳ ಅಂದರೆ ಮೃತ್ಯು ಪಾತಾಳ ಇವೆಲ್ಲ ನಮ್ಮ ಮೊದಲನೇ ತಂದೆ ಆಗಿರೋ ಆದಾಮು ಮಾಡಿರೋ ಪಾಪದ ಪ್ರತಿಫಲ ರೀ ಪಾಪ ಸಂಬಳ ಏನ್ರಿ ಮರಣ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಅವಾಗ ಆದಾಮಿಂದಂತ ಬಂದಿದಂತ ಮರಣ ಇರ್ತದ ಮತ್ತೆ ಇನ್ಯಾವ ಮರಣ ಇರ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ
ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಬರುತ್ತೆ
ವೆರಿ ಗುಡ್ ಅಲ್ವರ ಅವರ ತಪ್ಪಿಗೆ ಅವಳು ಏನಾಗ್ತಾರೆ ಸಾಯ್ತಾರೆ ಅಲ್ವರ ಬೇರೆಯವ್ರ ತಪ್ಪಿಗೆ ಇನ್ನೊಬ್ರು ಸಾಯ್ತಾರ ಕ್ರಿಸ್ತನ್ ರಾಜ್ಯದಲ್ಲಿ
ಇಲ್ಲ
ಇಲ್ಲ ನೋಡ್ರ ಹಂಗಾರೆ ಏನರ್ಥ ಅವ್ರವ್ರ ಪಾಪ ಕೃತ್ಯಗಳಿಗೆ ಅವರು ಸಾಯ್ಬೇಕು ಇವಾಗ ಹಂಗಿಲ್ಲ ರೀ ಆದಾಮ್ ತಿನ್ಬಿಟ್ರು ಅಣ್ಣ ನಮ್ಗೆಲ್ಲ ಸಮಾಧಿ ತೊಡ್ಬಿಟ್ಟವ್ರೆ ಎಲ್ಲ ಬಂದು ಲಬಕ್ಕಂಡು ಬಿದ್ದೋಗ್ಬೇಕಲ್ಲ ಅಷ್ಟೇ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಹಂಗಿರಲ್ಲ ರೀ ಅಂದ್ರೆ ಅವ್ರವ್ರ ಕೃತ್ಯಗಳು ತಕ್ಕಂತೆ ಅವರೇ ಸಾಯ್ತಾರೆ ಹೊರತು ಆದಾಮಿಂದ ಬಂದಿರುವಂಥ ಮರಣದಂಡನೆ ಎಲ್ಲರ ಮೇಲೂ ವ್ಯಾಪಿಸ್ತಲ್ಲ ಈ ತರ ಮೃತ್ಯುವು ಈ ತರ ಸಮಾಧಿಯ ಕಂಡೀಷನ್ನು ಇರೋದಿಲ್ಲ ಇದನ್ನ ಪರ್ಮನೆಂಟ್ ಆಗಿ ಬೆಂಕಿ ಕೆರೆಗೆ ಹಾಕಿ ನಾಶ ಮಾಡ್ಬಿಟ್ರು ಇದು ಎರಡನೇ ಮರಣ ಅಂತಂದ್ರೆ ಸೆಕೆಂಡ್ ಡೆತ್ತಲ್ಲಿ ನಾಶ ಮಾಡ್ಬಿಟ್ರು ಏನ್ರಿ ಇನ್ಯಾವತ್ತು ತಿರುಗಿ ಒಬ್ಬ ಮನುಷ್ಯನಿಂದ ಎಲ್ಲರೂ ಸಾಯುವಂಥ ರೀತಿಯಲ್ಲಿ ದೇವರು ಮಾಡೋದಿಲ್ಲ ಇಟ್ ಈಸ್ ಅಬಾಲಿಸ್ಡ್ ಫಾರ್ ಎವರ್, ಗಾನ್ ಫಾರ್ ಎವರ್, ಇನ್ನೊಂದು ಸತಿ ಯಾವತ್ತೂ ಏನಾಗೋದಿಲ್ಲ, ತಿರುಗಿ ಬರೋದಿಲ್ಲ. ಅದಕ್ಕೆ ವಾಕ್ಯ ಓದ ನೋಡಿದ್ದೀನಿ ಇಲ್ಲಿ, ಯೆರೆಮೀಯ 31:29. ಅನು ಸಿಸ್ಟರ್ ಓದ್ತೀರಾ ಯೆರೆಮೀಯ 31:29?
ಓದ್ತೇನೆ. ಯಹೋವನ ನುಡಿ. ಇದು ಯಹೋವನ ನುಡಿ. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು.
ಕಂಟಿನ್ಯೂ ಹಂಗೆ.
ಕಂಟಿನ್ಯೂ. ಸಾಯತಕ್ಕವನು ತನ್ನ ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವು.
ನೋಡ್ರ, ಹುಳಿ ದ್ರಾಕ್ಷಿ ತಿನ್ನುವಂತ ಹಳ್ಳಿಗಳು ಏನಾಗ್ತಾರೆ, ಚಿಲ್ತೋಗ್ತಾನೆ. ಅವನವನು ಕೃತ್ಯಗಳು ತಕ್ಕಂತೆ, ಪಾಪಗಳು ತಕ್ಕಂತೆ ಅವನೇ ಸಾಯ್ತಾನೆ ಹೊರತು ಮತ್ತೊಬ್ರು ಏನಾಗಲ್ಲ, ಸಾಯೋದಿಲ್ಲ. ಅದಕ್ಕೆ ನೋಡ್ಬೇಕ್ರಿ, ಬೆಂಕಿ ಕಿರಣ್ ಏನು ನಾವಲ್ಲೇನು ತಿಳ್ಕೊಂಡ್ಬಿಡ್ತೀರಿ ಏನ್ರಿ, ಸತ್ಯ ಗೊತ್ತಿಲ್ದವ್ರು ಬೆಂಕಿ ಕಿರಣ್ ಏನ್ರಿ, ಹಾ ಚಿತ್ರವೇದನೆ ಹಿಂಸೆ ಕೊಡಕ್ಕೆ ಅಂದ್ಬಿಟ್ಟು ಒಂದು ಜಾಗ ಮಾಡ್ಬಿಟ್ಟವ್ರೆ ಅಂತ, ಬೆಂಕಿ ಕೆರೆ ಇಟ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಎಲ್ಲಾರ್ದು ಬೆಂಕಿ ಕೆರೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ದೇವ್ರು ರೋಸ್ಟ್ ಮಾಡ್ತಾ ಇರ್ತಾರೆ ಅಂತ. ಏನಪ್ಪ ಅದು ಬೆಂಕಿ ಅದಲ್ಲೇ ಸಾಯೋದಿಲ್ವಂತರಿ, ಅಯ್ಯಯ್ಯೋ ಉರಿತಾ ಇರ್ತದಂತೆ. ಹಾ ಅದು ಸಾವು ಬರಲ್ಲ. ಇದು ಎಂಥ ಬೆಂಕಿಯಪ್ಪ, ಈ ಭೂಲೋಕದ ಇಂಥ ಬೆಂಕಿ ಇಟ್ಬಿಟ್ಟು ಚೆನ್ನಾಗಿರ್ತದಲ್ಲ, ಸ್ಟವ್ ಬೆಂಕಿ ಹಚ್ಕೊಂಬಿಟ್ಟ ಒಳ್ಳೇದು, ಊ ಆ ಉರಿತಾ ಇದೆ, ಅದು ಸಾಯಲ್ಲ, ಪರವಾಗಿಲ್ಲ ಬಿಡಪ್ಪ. ಹಾ ವಿಕ್ಟೋರಿಯಾ ಹಾಸ್ಪಿಟಲ್ ಯಾರು ಅಡ್ಮಿಟ್ ಆಗೋದೇ ಬೇಕಾಗಿಲ್ಲ, ಇದೇ ಬೆಂಕಿಲಿ ಉರ್ಕೋ 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 ದಿನ ಹಂಗೆ ಚೆನ್ನಾಗಿರ್ಬೋದು ಅದಲ್ಲ. ಯೋಚನೆ ಮಾಡಿ ಎಲ್ಲ ಕಾಮನ್ ಸೆನ್ಸ್ಗೆ ರೀಸನಬಲ್ ಅಂತ ಅನಿಸ್ತದ, ಅಟ್ರ ಫುಲಿಶ್ನೆಸ್ ಅಲ್ವಾ. ಹಾ ಯೋಚನೆ ಮಾಡಿರ್ತೀನಿ, ಥಿಂಕ್ ಮಾಡಬೇಕು ದೇವ್ರ ಮಕ್ಕಳು. ಅದಕ್ಕೆ ಬೆಂಕಿ ಕೆರೆ ಏನು, ಹಾ ಈ ಬೆಂಕಿ ಕೆರೆಯಲ್ಲಿ ಯಾರವರೇ, ಪ್ರಕಟಣೆ 19:20.
ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರೂ ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕರೆಯಲ್ಲಿ ಹಾಕಲ್ಪಟ್ಟರು.
ನೋಡ್ರಿ ಇಲ್ಲಿ ನೋಡ್ತೀರಿ, ಪ್ರಕಟಣೆ 19:20 ಏನ್ರಿ, ಸುಳ್ಳು ಪ್ರವಾದಿ ಮತ್ತೆ ಆ ಮೃಗ ಇಬ್ರೇ ಏನ್ರಿ, ಇಬ್ರೇ ಹೇಳ್ತಾರೆ, ಚೆನ್ನಾಗಿ ವಾಕ್ಯ ಓದ್ರಿ. ಇಬ್ರು ಇಬ್ರು ಮಾತ್ರ ಇವ್ರು ಇಬ್ಬರು ತೊಡಗಿಲ್ಲ ಬೆಂಕಿ ಕೆರೆ ಹಾಕುರು ಅಂತ ಹೇಳ್ತಾರೆ. ಯಾವ್ದು ಇದೊಂದು ನೋಡಿದ್ರೆ, ಇದು ರೋಮನ್ ಕ್ಯಾಥಲಿಕ್ ಸಿಸ್ಟಮು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಇವೆರಡೂ ತೆಗ್ಬಿಟ್ಟು ಏನು ಮಾಡ್ತಾರಂತೆ, ಬೆಂಕಿ ಕೆರೆಗೆ ಹಾಕ್ತಾರಂತೆ ಅಲ್ವರ. ಆಮೇಲೆ ನೋಡಿರ್ತೀರಿ, ಇದೇ ಬೆಂಕಿ ಕೆರೆಗೆ ಯಾರನ್ನ ಹಾಕಿದ್ರು, ಕಳೆದ ವಾರ ನೋಡಿದಲ್ಲ, ಯಾರು ಹೋಗಿದ್ದಾರೆ ಈ ಬೆಂಕಿ ಕೆರೆಗೆ, ಹೋದ ನೋಡ್ರಿ. ಹಾಂ ನೋಡಿ, ಓದೋಣ ಪ್ರಕಟಣೆ 20:10. ಹಾಂ
ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು.
ಶೇತಾನ್ ಕೂಡ ಏನ ಬಿಟ್ಟಿದ್ದೀವಿ ಬೆಂಕಿ ಕೆರೆಯಲ್ಲಿ, ಅವರ 3 ಜನ ಸೇರ್ಬಿಟ್ರಿ ಇವಾಗ ಅದರ 3 ಜನ ಇಲ್ಲವರೇ ಬೆಂಕಿ ಕೆರೆಯಲ್ಲಿ ಅವರೇ ಅದರ. ಇದೇ ಒಂದು ಸ್ಥಳಕ್ಕೆ ಮೃತ್ಯು ಪಾತಾಳನಾಗ್ತಾರೆ ಅಂತ ಏನರ್ಥ, ಸಾವು ಸಾವಿನ ಸ್ಥಿತಿನೇ ಇರಲ್ಲ ರೀ, ಸಮಾಧಿ ಸಮಾಧಿ ಸ್ಥಿತಿನೇ ಏನಾಗಿರಲ್ಲ ಕ್ರಿಶ್ಚನ್ ರಾಜ್ಯದಲ್ಲಿ ಇರೋದಲ್ಲ, ಇದನ್ನ ಸರ್ವನಾಶ ಮಾಡಾಕ್ತಾರೆ ಪರ್ಮನೆಂಟಾಗಿ. ಅದಕ್ಕೆ ಏನ್ರಿ, ಕ್ರಿಸ್ತನು ಆತನ ರಾಜ್ಯದಲ್ಲಿ ಸೇತಾನಿಗೆ ಏನು ಮಾಡ್ತಾರೆ, 2 ಪ್ರಶ್ನೆ ಹಾಕ್ತಾರೆ. ಇದು ಬೇಸಿಕ್ ಕ್ಲಾಸಲ್ಲಿ ನೋಡಿದಿರಲ್ವ ನಾವು, ಏನು 2 ಪ್ರಶ್ನೆಗಳು, ಸೇತಾನ ಹೆಂಗೆ 2 ಪ್ರಶ್ನೆ ಹಾಕ್ಬಿಟ್ಟು ಯಾವಳನ್ನ ವಂಚಿಸಿದ್ನೋ, ಇದೇ ಥರ 2 ಪ್ರಶ್ನೆ ಕ್ರಿಸ್ತನ ಏನು ಮಾಡ್ತಾರೆ ಸೇತಾನಿಗೆ ಹಾಕ್ತಾರೆ. ಏನು ಪ್ರಶ್ನೆ ಹಾಕ್ತಾರೆ,
ಮರಣವೇ ನಿನ್ನ ಜಯವೆಲಿ,
ಹಾಂ
ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ.
ವೆರಿ ಗುಡ್ ರೈಸ್ ಮಾಸ್ಟರ್ ಅಲ್ವರ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ. ಕ್ರಿಸ್ತನ ರಾಜ್ಯದಲ್ಲಿ ಮರಣನೇ ಇಲ್ಲ ಅಂತಂದ್ರೆ ಈ ಪ್ರಶ್ನೆ ಹಾಕ್ತಾರೆ, ಸೇತ ಉತ್ತರ ಕೊಡೋಕಾಯ್ತದ, ಆಗಲ್ಲ ಅಲ್ವರ. ಆಮೇಲೆ ಎಲ್ಲರೂ ಪುನರ್ತನಾಗಿ ಬಂದ್ಬಿಟ್ಟ ಅಂತಂದ್ರೆ, ಸಮಾಧಿ ಇಲ್ಲರಲ್ಲಿ ಎದ್ದು ಬಂದ್ಬಿಟ್ಟ ಅಂತಂದ್ರೆ, ಅವಾಗ ಸಮಾಧಿಯೇ ನಿನ್ನ ಬಲವಲ್ಲಿ ನಿನ್ನ ಜಯವೆಲ್ಲಿ ಅಂತ ಹೇಳಕಾಯ್ತದ ಹೇಳ್ರಿ, ನೋ ಪವರ್ ಯಾರ. ಅದಕ್ಕೆ ನೋಡ್ಬೇಕ್ರಿ, ಇದನ್ನೇ ಸರ್ವನಾಶ ಮಾಡಾಕ್ತಾರೆ, ಬೆಂಕಿ ಕೆರೆಗೆ ಹಾಕ್ಬಿಟ್ರು ಅಂದ್ರೆ ಪರ್ಮನೆಂಟ್ ಆಗಿ ನಾಶ ಮಾಡಾಕ್ಬಿಟ್ರು ಅಂತ ಅರ್ಥರಿ. ಅದರ ಕೊನೆಯದಾಗೆ ಪ್ರಕಟಣೆ 20:15 ಓದ ನೋಡ್ತೀನಿ, ರೆವಲೇಷನ್ ಚಾಪ್ಟರ್ 20:15.
ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗೆ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು.
ಏನ್ರಿ ಬೆಂಕಿ ಕರೆಗೆ, ಇದೇ ತರ ಯಾರ ಜೀವ ಬದಿರ್ ಪಟ್ಟಿರ್ಲಿಲ್ಲೋ ಅವ್ರೆಲ್ಲಿ ಹೋಗ್ತಂತೆ ಸೆಕೆಂಡ್ ಡೆತ್. ಅದಕ್ಕೆ ಬೆಂಕಿ ಕೆರೆ ಅಂದ್ರೆ ಏನ್ರಿ, 2ನೇ ಮರಣ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿ ನೋಡಿದ್ರಿ. ಅದ್ರ ಅದಕ್ಕೆ ದೇವರು ಯಾವುದೋ ಪಾಪಿಗಳನ್ನ ಜೀವಂತವಾಗಿ ಉಳಿಸ್ಕೊಳಲ್ಲ ರೀ, ಎಲ್ಲ ಪಾಪಿಗಳನ್ನ ನಾಶ ಮಾಡತ್ತಾರೆ. ವಿದ್ಯರಾಗಿದ್ದೋ ನೇಮ್ ಮಾಡ್ತಾರೆ ಉಳಿಸ್ಕೊಂತಾರೆ. ನೋಡಿ ಓದೋಣ ಕೀರ್ತನೆ 145:20. ಮಂಜುಳ ಅಷ್ಟು ಓದ್ತೀರಾ ಕೀರ್ತನೆ 145:20? ಸಾಮ್ಸ್ 145:20 ಸಿಸ್ಟರ್.
ಯಹೋವನು ತನ್ನನ್ನು ಪ್ರೀತಿಸುವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ.
ನೋಡ್ರ ಎಷ್ಟನೇ ಕೂಡ ಎಲ್ಲ ದುಷ್ಟರು ಏನ್ ಮಾಡ್ತಾರೆ, ಸಂಹರಿಸ್ತಾರೆ. ಅದರ ಇನ್ನೊಂದು ವಾಕ್ಯ ಓದನ, ಕೀರ್ತನೆ 9:17 ಲಿಖಿತ ಓದ್ತೀರಾ? ಲಿಖಿತ ಸಿಸ್ಟರ್, ಕೀರ್ತನೆ 9:17.
ಹಾ ಬ್ರದರ್,
ಕೀರ್ತನೆ 9:17.
ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು.
ನೋಡ್ರ ಎಲ್ಲರೂ ಏನ್ ಮಾಡ್ತಾರೆ, ಸೀದಾ ಎರಡನೇ ಮಣ್ಣಕ್ಕೆ ಹೋಗ್ತಿರ್ತಾರೆ. ಅದರ ದುಷ್ಟನ್ನ ಎಲ್ಲಾನು ದೇವ್ರ ನಾಶ ಮಾಡ್ತಾರೆ ಹೊರತು ಅವನು ಉಳಿಸಿ ಪ್ರಿಸರ್ವ್ ಮಾಡೋದ್ರಲ್ಲಿ ದೇವ್ರಿಗೆ ಏನು ಪ್ರಯೋಜನ ಇಲ್ಲ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಳೇ ಪ್ರಕಟಣೆ 20ನೇ ಅಧ್ಯಾಯದವರೆಗೆ ಏನು ಮಾಡಿದ್ವಿ ನಾವು ಓದಿದ್ವಿ. ಅದರ ದೇವ್ರ ಚಿತ್ತ ಇದ್ರೆ, ದೇವ್ರ ಕೃಪೆ ಇದ್ರೆ ಇನ್ನೂ ಬರೋ ದಿನಗಳಲ್ಲಿ 12 ಅಧ್ಯಾಯ ಇದೆ, ಅದರ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ನಾವೇನು ಮಾಡೋಣ, ಇದನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ. ಇದನ್ನು ನೀವು ಕೂಡ ಪ್ರಯತ್ನ ನೆನೆಸ್ಕೊಳ್ಳಿ, ಇನ್ನೂ ಅಧಿಕವಾಗಿ ವೇಗವಾಗಿ ಇದನ್ನು ಮುಗಿಸಿ ಇನ್ನೂ ಏನು ಮಾಡೋಕೆ, ಇನ್ನೂ ಆಳವಾಗಿರೋಂಥ ಸತ್ಯಾರ್ಥಗಳನ್ನ ನಾವು ಕಲಿಬೇಕು ಅಂತ ನೀವು ಕೂಡ ದೇವತಾ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಓಕೆ, ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಏನೋ ಡೌಟ್ಸ್ ಇದೆಯಾ?
ಬ್ರದರ್,
ಹಾಂ ಹೇಳಿ ಸಂತೋಷ್ ಬಿತ್ತಾರ.
ಎರಡನೇ ಮರಣ ಅಂದ್ರೆ ಏನು ಬ್ರದರ್?
ಎರಡನೇ ಮರಣ ಅಂತ ಒಂದು ಪಾಠ ಇದೆ ಬ್ರದರ್, ನಿಮ್ಗೆ ಇನ್ನೂ ಕೆಲವೊಂದು ಮುಖ್ಯವಾದ ಕ್ಲಾಸಸ್ ಆಗಬೇಕು. ಆಯ್ತಾ, ಇನ್ನೊಂದು 8-9 ಕ್ಲಾಸಸ್ ಅದಾದ್ಮೇಲೆ ನಾವು ಎರಡನೇ ಮರಣದ ಬಗ್ಗೆ ತಗೊಂತೀರಿ. ಓಕೆನಾ?
ಓಕೆ.
ಸರಿ, ಓಕೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ?
ಬ್ರದರ್ ಒಂದು ಸಣ್ಣ ಪ್ರಶ್ನೆ
ಹೇಳ್ರಿ ಬ್ರದರ್.
ಏನಂತ ಹೇಳಿದ್ರೆ, ಈ ದೇವ್ರು ಮತ್ತೆ ಎಲ್ಲರನ್ನ ಎಬ್ಬಿಸಿದಾಗ ಅವ್ರಿಗೆ ಜಾಗ ಹಂಚಿ ಕೊಡ್ತಾರನ್ನೋಂತ ವಿಚಾರ ಬಂದಿತ್ತು ಒಂದ್ಸರಿ ಪಾಠದಲ್ಲಿ ಅವರ. ಸೊ ಒಂದ್ಸರಿ ನೀವು ಉದಾಹರಣೆ ಕೊಟ್ಟಿದ್ರಿ, ಒಬ್ಬ ವ್ಯಕ್ತಿ ಎಲ್ಲರನ್ನ ಜೊತೆ ನಿಂದ್ರು ಒಂದು ಕೇರಳದಲ್ಲಿ ಒಂದು ಭಾಗದಲ್ಲಿ ನಿಂದ್ರಿಸ್ಬೋದು ಅನ್ನೋಂತ ಎಕ್ಸಾಂಪಲ್ ಕೊಟ್ಟು ಹೇಳಂತ ವಿಷಯ ಬಂದಾಗ, ಸೊ ಇಲ್ಲಿ ಏನಂತ ಹೇಳಿದ್ರೆ ಬ್ರದರ್, ಈಗ ಸಾಮಾನ್ಯವಾಗಿ ಈಗ ಜನಗಳಿಗೇನೆ ಕೆಲಸನ ಸಿಗ್ತಲ್ಲ ಅನ್ನೋಂತ ಒಂದು ಫೀಲ್ ಇದೆ. ಜಸ್ಟ್ ಒಂದು ಉದಾಹರಣೆ ಅಷ್ಟೇ. ಅಷ್ಟು ಸ್ಟ್ರೈಕ್ ಮಾಡ್ತಾರೆ, ಇದನ್ ಮಾಡ್ತಾರೆ, ಅವ್ರಿಗೆ ಈಗಿನ ಸಿಚುವೇಶನ್ ನಮ್ಮ ಕರ್ನಾಟಕದ ಕಾಲದ ಎಬ್ಬಿಸಿ ಬಿಟ್ಟಾಗ ಎಲ್ಲರೂ ನಿಂತ್ಕೊಂಡಾಗ ಎಲ್ರಿಗೆ ಏನು ವ್ಯವಸ್ಥೆ ಯಾವ ತರ ಅದ್ನಂತದ್ದೇ ಒಂದು ಜನರಲ್ ಕ್ವಶನ್ ಬರತ್ತಾರ ನನಗೆ. ಅವ್ರನ್ನೆಲ್ಲ ಹೆಂಗ್ ನಿಭಾಯಿಸ್ತಾನೆ, ಅವ್ರ ಆಲೋಚನೆಗಳನ್ನ ಹೆಂಗ್ ನಿಭಾಯಿಸ್ತಾರ ಅಂತ ಅಷ್ಟೇ.
ಅದಕ್ಕೆ ರಾಜಾದಿ ರಾಜ ಇರೋದು, ಯಾರು ಕರ್ತಾದಿ ಕರ್ತ ಯಾರದು, ಯೇಸು ಎಲ್ಲರಿಗಿಂತ ಜ್ಞಾನಿ.
ಜ್ಞಾನಿ, ಸರ್ವಜ್ಞಾನಿಯಲ್ಲಿ ಸರ್ವಜ್ಞ.
ಮತ್ತೆ ಅಲ್ವರ ಏನ್ರಿ, ಸರ್ವಾಂಗದಲ್ಲಿ ಮನೋಹರನೋ, 10,000 ಜನರಲ್ಲಿ ಧ್ವಜಪ್ರಾಯನೋ, ಅವ್ರ ಆಡಳಿತ ವಹಿಸ್ಕೊಂಡಿರ್ಬೇಕಾರೆ ಆತನ ಭುಜದ ಮೇಲೆ ಆಡಳಿತ ಇರ್ಬೇಕಾರೆ, ಎಲಾನ್ ಮಸ್ಕು ತರ ಏರೋಪ್ಲೇನ್ ಕಟ್ಬಿಟ್ಟು ಮಾಸ್ಕ್ ಹೋಗೋಣ ಅಂತ ಪ್ಲಾನ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ವ್ಯವಸಾಯ ಮಾಡ್ರಪ್ಪ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರೋ ತಿನ್ರಪ್ಪ, ನೀವು ಯಾವುದು ಹುಳಕ್ಕೆಲ್ಲ ಔಷಧಿ ಹೊಡಿಬೇಡಿ, ಹುಳಾನೇ ಇರಲ್ಲ ದೇವರಾಜ್ಯದಲ್ಲಿ, ವಿಥೌಟ್ ಎನಿ ಪೆಸ್ಟಿಸೈಡ್ ಇನ್ಫೆಕ್ಟಿಸೈಡ್ ಬಂದ್ಬಿಟ್ಟು ನೀವು ಆ ಒಳ್ಳೆ ಆಹಾರ ತಿಂದು ಗಟ್ಟಿ ಮುಟ್ಟಾಗಿ ಚೆನ್ನಾಗಿರ್ರಿ ಅಂತ ಹೇಳ್ತಾರೆ. ಅವಾಗ ಮನುಷ್ಯ ಚೆನ್ನಾಗಿರ್ತಾನೋ ಇಲ್ವೋ?
ಇರ್ತಾರ
ಇವ್ ನಾವೆಲ್ಲ ಕಷ್ಟಪಡೋದು ಏನಕ್ಕೆ ಕಷ್ಟಪಡ್ತೀರಿ, ಏನು ಪಾಡು?
ಬೇಕಾದ ಹೆಲ್ತ್,
ಹೊಟ್ಟೆ ಪಾಡು ಅಂದ್ರೆ ಹೊಟ್ಟೆ
ಹೊಟ್ಟೆ ಪಾಡು, ಹೊಟ್ಟೆನೇ ಸರಿಯಾಗಿದ್ರೆ ಖರ್ಚನೆ ತಗೋದು ಕರೆಕ್ಟ್.
ಮತ್ತೆ ಹೊಟ್ಟೆನೇ ಇಲ್ಲನೆ
ಮಾಸ್ಟರ್
ಖರ್ಚನೆ
ಪ್ಲಾನ್,
ವ್ಯವಸ್ಥೆ ಮಾಡಿ, ಎಷ್ಟು ಊಟ ಉಳ್ದು
ಎಸ್ ಎಸ್
ಇದನ್ನೇ ದೇವರಾಜ್ಯ ವ್ಯವಸ್ಥೆ ಮಾಡೋದು.
ವಂಡರ್ಫುಲ್
ಹೀಗೆ
ಪ್ಲಾನ್
ವ್ಯವಸ್ಥೆ
ಇಸ್ ಸರ್.
ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ಡ್ ಬ್ರದರ್.
ಸರಿ,
ಕಳ್ತನ ಮೋಸ ವಂಚನೆ ಇವೆಲ್ಲ ಮಾಡೋದು ಮನುಷ್ಯ ಹೊಟ್ಟೆ ಪಾಡಿಗೆ.
ಮಟ್ಟಿಪಾಡಿಗೋಸ್ಕರ. ಸರಿ,
ಆಮೇಲೆ ಕಾಯಿಲೆ ಇಲ್ಲ ಅಂತಂದ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ಡು. ಅಯ್ಯೋ ನಾನು ವಯಸ್ಸಾಗ್ಬಿಟ್ರೆ ಯಾರು ನೋಡ್ಕೊಳ್ಳಲ್ಲ ಅಂದ್ಬಿಟ್ಟು ಅದಕ್ಕೆ ಏನು ಮಾಡೋದು, ಬಿಲ್ಡಿಂಗ್ ಮೇಲೆ
ಅರ್ಧ
ಬಿಟ್ಟು.
ಅಲ್ಲ,
ಎಸ್,
ಪೂರ್ತಿ
ಜಾಬ್ ಅನ್ನು ಡಿಪೆಂಡ್ ಮಾಡ್ಕೊಂತಾರೆ. ಕರೆಕ್ಟ್.
ಹೋಟ್ಲುಗಳು ಕಟ್ಟೋದು, ಇಷ್ಟಿಷ್ಟು ಬಾಡಿಗೆ ಬರ್ತಾರೆ ಮಾಡ್ಕೊಳೋದು ಮಾಡಲಿ, ತುಂಬ ತೀವ್ರವಾಗಿ ಅತಿ ಇದಾಗಿರ್ಬಾರ್ದು ಅಲ್ಲ. ಅದಕ್ಕೆ ಇವತ್ತು ದುಡ್ಡು ಬರೀ ಕೆಲವು ಜನ ಹತ್ರನೇ ಸೇರ್ತಾರೆ, ಯಾಕೊತ್ತಾ, ತುಂಬ ಒಂಥರ ಸ್ವಾರ್ಥಿಗಳು. ಕ್ರಿಸ್ತನ್ ರಾಜ ನಂಗೆ ಇರಲ್ಲ ರೀ, ನಿಮ್ಗೆ ಬೇಕಾದಂತ ಎಲ್ಲ ಸೌಕರ್ಯ ಕೊಟ್ಟರೆ ನೀವು ಹೇಳ್ರಿ, ನೀವೇನು ತಲೆ ಕೆಟ್ಕೊಂತೀರಾ? ನಿಮ್ಮ ಹತ್ರ 10 ಕೋಟಿ ಇದ್ರೆ, ನಿಮ್ಗೆ ಬೇಕಾಗಿರೋದೆಲ್ಲ ಇದ್ರೆ ನೀವೇನು ಮಾಡ್ತೀರಾ? ಈ 10 ಕೋಟಿ ಇಲ್ಲ ಯಾರಿಗಾರ ಕೊಡೋಣಪ್ಪ, ಏನೋ ಹೇಳೋದು ಮಾಡೋಣಪ್ಪ ಅಂತ ವ್ಯವಸ್ಥೆ ಮಾಡ್ತೀರ ಹೊರತು ಇನ್ನೂ 10 ಕೋಟಿ ಸಂಪಾದನೆ ಮಾಡೋಂತ ವ್ಯವಸ್ಥೆ ಮಾಡಲ್ಲ. ಬೆಸ್ಟ್ ಎಕ್ಸಾಂಪಲ್ ಕೋವಿಡ್. ಕೋವಿಡಲ್ಲಿ ಜನಗಳು ಏನು ಮಾಡಿದ್ರು, ಎಲ್ಲ ಲಾಕ್ಡೌನ್ ಆಗಿರ್ಬೇಕಾರೆ ಬಡತನ ಇಲ್ಲದವ್ರಿಗೆ, ಭಿಕ್ಷುಕರಿಗೆ, ಊಟ ಇಲ್ಲದವ್ರಿಗೆ, ದಿಕ್ಕು ದೇಶ ಇಲ್ಲದವ್ರಿಗೆ ಊಟ ಕೊಟ್ರ ಇಲ್ವಾ?
ಕೊಟ್ರು ಕೊಟ್ರು.
ಗೌರ್ಮೆಂಟೇ ಕೊಟ್ಟಿದ್ದು, ಎಲ್ಲ ಮನುಷ್ಯಗಳೆಲ್ಲ ಹಾಕಿ ಹಾಕಿ ಎಲ್ಲ ಸೇವೆ ಮಾಡಿದ್ರೆ ಇಲ್ವಾ? ಆ ಥರ ದೇವರಾಜ್ಯದಲ್ಲಿ ಮಾಡ್ತಾರೆ ಬ್ರದರ್.
ದೇವ್ರ ರಾಜ್ಯದಾಗ ಏನು ಪ್ರಾಬ್ಲಮ್ ಇರಲ್ಲ ಬದ.
ಪ್ರಾಬ್ಲಮ್ ಇರಲ್ಲ, ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಯಾವ ಕೇಡು ಮಾಡುವುದಾಗ್ಲಿ ಯಾವ ಹಾನಿ ಮಾಡುವುದಿಲ್ಲ ಆತನ ಬೆಟ್ಟದಲ್ಲಿ ಅಂತ.
ಕೇಡೆ ಸಂಭವಿಸುವುದಿಲ್ಲ.
ಮತ್ತೆ ಇನ್ನೇನ್ ಬೇಕು ಅದಕ್ಕಿಂತ ವಾಗ್ದಾನನಾ? ಹೆಂಗಿದೆ ನೋಡಿ ವಾಗ್ದಾನ.
ಬ್ರದರ್ ಸ್ವಂತ ಮನೆ
ಕಸದಿಲ್ಲ
ಇರ್ತತಿ,
ಅನ್ನಲ್ಲ
ತೋಟ.
ಯಾರು ಏನು ಮಾಡಕ್ಕೆ ಹೋಗಲ್ಲ ಬ್ರದರ್ ಅದ್ರಾಗೆ.
ಹೌದು 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 ಹೇಳಿ.
ಬ್ರದರ್ ಸ್ವಂತ ಮನೆ ತೋಟ, ಎಲ್ಲ ತರಕಾರಿ ಎಲ್ಲ ಬೆಳ್ಕೋಬಹುದು, ಪ್ರಾಣಿಗಳ ಜೊತೆ ಆಟ ಆಡ್ಬೋದು, ಇವೆಲ್ಲ ಕಾರ್ ಗೀರ್ ಏನು ಬೇಕಾಗಿಲ್ಲ. ಎಲ್ಲಾರು ಮನೆಗೆ ಒಂದೊಂದು ಒಂಟಿ ಕುದುರೆ ಎಲ್ಲ ಸಾಕ್ಬಹುದು, ಅವುಗಳ ಜೊತೆನೆ ಬೇರೆ ಬೇರೆ ಊರಿಗೆ ಹೋಗ್ಬೋದು. ಅದನ್ನ ನಾವು ನೋಡಿ ಖುಷಿ ಪಡೋದು, ನಾವು ಪರಲೋಕ ರಕ್ಷಣೆಯವರು.
ಹೌದು ಸರ್. ಓಕೆ ಸರಿ, ಹಂಗಾದ್ರೆ ಒಂದು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಓಕೆನಾ ಎಲ್ಲರೂ?
ಓಕೆ ಓಕೆ ಬರುತ್ತೆ.
ಸರಿ ಓಕೆ.